सदनुग्रहं दशग्रीवच्छदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारण्यसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं क्षमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्चितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहम् देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तम् विजयाख्यगुरुं भजे। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। ನಂತರ ವಿಶೇಷವಾಗಿರತಕ್ಕಂಥ ಕಥಾಭಾಗವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಧರಣಿ ದೇವಿ ಹೇಳ್ತಾ ಇದ್ದಾರೆ, ಏನ ಕೇನಾಪ್ಯುಪಾಯೇನ ಜೀವಿತಾಸ್ಯಾ ಸುತಾ ಮಮ ಸುತಾಂ ತಸ್ಯೈವ ದಾಸ್ಯಾಮಿ ಗಿರಿಗಹ್ವರವಾಸಿನಃ. ನೀನು ಹೇಳಿದಂತೆ ಆಗೋದಾದರೆ ನಾನು ಅವನಿಗೆ ಕೊಡುತ್ತೇನೆ, ಆ ಬೆಟ್ಟದಲ್ಲಿರುವಂಥವನಿಗೆ ನಾನು ನನ್ನ ಮಗಳನ್ನು ಕೊಡುತ್ತೇನೆ. ಅಂತಹ ಕಾಲಕ್ಕೆ ಧರ್ಮದೇವಿ ಕೊರವಂಜಿ ಹೇಳ್ತಾ ಇದ್ದಾಳೆ, ಹಾ ಹೌದು, ಹಾಗಾದರೆ ನಿನ್ನ ಮಗಳು ಬದುಕ್ತಾಳೆ ಅಂತ ಹೇಳಿ. ಮತ್ತು ಧರಣಿದೇವಿ ಹೇಳ್ತಾ ಇದ್ದಾಳೆ, ಆಗಲಿ ಆಗಲಿ, ನಿನ್ನ ಮಾತಿನ ಪ್ರಕಾರ ವಿಶೇಷವಾಗಿ ಎಲ್ಲವೂ ನಡೆಯಲಿ ಅಂತ ಹೇಳಿ ಹೊರಟು ಹೋಗ್ತಾ ಇದ್ದಾಳೆ. ಈಕೆ ಕೂಡ ವಿಶೇಷವಾಗಿ ನಾನು ಹೊರಡುತ್ತೇನೆ ಅಂತ ಉತ್ತರ ದಿಕ್ಕಿಗೆ ಹೊರಟು ಹೋಗ್ತಾ ಇದ್ದ. ನಂತರ ಆಕೆ ಧರಣಿ ದೇವಿ ಮಗಳ ಹತ್ತಿರ ಬರ್ತಾ ಇದ್ದಾಳೆ. ಅಮ್ಮ ನಿನ್ನ ಮನಸ್ಸಲ್ಲಿ ಏನಿದೆ, ನಾನು ಪೂರ್ಣ ಮಾಡ್ತೇನೆ ಹೇಳು ಅಂದಾಗ ಪದ್ಮಾವತಿ ದೇವಿ ಹೇಳ್ತಾ ಇದ್ದಾಳೆ, ಅಮ್ಮ ನಾನು ಇನ್ನೇನೂ ಮಾಡಿಲ್ಲ, ಒಂದೇ ಒಂದು ನಿನ್ನೆ ಒಬ್ಬ ವ್ಯಕ್ತಿಯನ್ನು ನೋಡಿದ್ದೆ. ಹೇಗಿದ್ದಾನಾತ ಅಂದರೆ, ಪುರಾಣ ಪುರುಷೋತ್ತಮ ತಂಬಿನ ನಹಿ ಜೀವಾಮಿ ಸತ್ಯಮಿತ್ಯವಧಾರಯ. ಎಷ್ಟು ಸುಂದರವಾಗಿದ್ದಾನೆ ಗೊತ್ತಾ, ಅವನಿಲ್ಲದೆ ಬದುಕಲಿಕ್ಕಾಗಲ್ಲ. ಅವನು ಯಾರು ಗೊತ್ತೇನು ನಿಮಗೆ ಹೇಳ್ತಾ ಇದ್ದಾಳೆ. ಅವನು ಕೃಷ್ಣ, ಅವನ ಚರಿತ್ರೆಯನ್ನು ಎಲ್ಲ ಜ್ಞಾನಿಗಳಿಗೂ ಗೊತ್ತು, ಪಾಪಿಗಳಾದ ಮನುಷ್ಯರಿಗೆ ಗೊತ್ತಿಲ್ಲಮ್ಮ. ಸತ್ಯಂ ಸರ್ವೋತ್ತಮ ಸಾಕ್ಷಾತ್ ಸಯೇವ ಪುರುಷೋತ್ತಮ. ನೋಡಿ, ಪದ್ಮಾವತಿ ದೇವಿ ದೇವರನ್ನು ನೋಡಿದ ಕೂಡಲೇ ದೇವರು ಅಂತ ಎಚ್ಚರ ಆಯಿತು, ಆಕೆ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಆದರೆ ಮೂಢ ಅಂತ ಬೈದ್ದಲ್ಲ, ಅದಕ್ಕೆ ಅರ್ಥಗಳನ್ನು ಕಲ್ಪನೆ ಮಾಡಬೇಕು. ಆತನ ಕೈಯಲ್ಲಿ ವಿಶೇಷವಾಗಿ ದಕ್ಷಿಣದ ಕೈಯಲ್ಲಿ ಚಕ್ರ ಇದೆ, ಸವ್ಯದಲ್ಲಿ ಶಂಖವಿದೆ, ಕೌಸ್ತುಭರತ್ನವಿದೆ. ಎಂಥವನಮ್ಮ ಆಯಿತ, ಅವರನ್ನು ಬಿಡು, ಅವರ ಭಕ್ತರೆಂಥವರು ಅಂತ ಹೇಳಿದಾಗ, ಏನಮ್ಮ ನಿಜವಾಗಿ ನೋಡಿದ್ಯಾ ಅಥವಾ ಭ್ರಮೋವಾ ಜ್ವರ ಕಾರಣಂ, ಜ್ವರದಿಂದ ಭ್ರಾಂತಿ ಬಂದಿದೆಯೋ ಅವಾಗ ಹೇಳ್ತಾ ಇದ್ದು, ಸತ್ಯಂ ವದಾಮಿ ಹೇ ಮಾತಃ ದೃಷ್ಟ ಏವ ಮಹಾಪ್ರಭು. ಅವಾಗ ಸರಿ ಸರಿ ಅಂತ ಮಗಳನ್ನು ವಿಶೇಷವಾಗಿ ಸಂತೋಷಗೊಳಿಸಿ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ನಂತರ ಅಡಿಗೆ ಮಾಡ್ಲಿಕ್ಕೆ ಹೋದಂತಾಗಿ ನಂತರ ಗಂಡನಿಗೆಲ್ಲವನ್ನ ತಿಳಿಸಿಕೊಡ್ತಾ ಬರ್ತಾ ಇದ್ದಾಳೆ. ಅಷ್ಟರೊಳಗೆ ಬಕುಲ ದೇವಿ ಕನ್ಯಕೆಯಿಂದ ಕೂಡಿಕೊಂಡು ಬರ್ತಾ ಇದ್ದಾಳೆ. ಎಲ್ಲ ಪುರೋಹಿತರು ಬಂದರು, ಅವರಿಗೆಲ್ಲ ಪೂಜಾದಿಗಳನ್ನು ಮಾಡಿ ಭೋಜನಾದಿಗಳನ್ನು ಮಾಡಿಸಿ ರಾಜ ಈಕೆ ಭೋಜನ ಮಾಡಿಕೊಂಡು ಹೊರಗೆ ಬರ್ತಾ ಇದ್ದಾರೆ. ಅವಾಗ ಬಕುಲ ದೇವಿಯನ್ನು ನೋಡುತ್ತಾ ಇದ್ದಾರೆ. ಧರಣಿ ದೇವಿ ಕೇಳ್ತಾ ಇದ್ದಾಳೆ, ಅಮ್ಮ ವಿಶೇಷವಾಗಿ ಈಕೆ ಎಲ್ಲಿಂದ ಬಂದು ಅಂತ ಕನ್ಯಕೇರಣ ಕೇಳಿದರೆ ಈಕೆ ಶ್ರೀನಿವಾಸರ ವೆಂಕಟಾಚಲಾಧೀಶನ ಸೇವಕಳು ಬಂದಿದ್ದಾಳೆ ಅಂದಾಗ ಒಳ್ಳೆ ರತ್ನ ಪೀಠದಲ್ಲಿ ಕೂಡಿಸಿ ಕೇಳ್ತಾ ಇದ್ದಾಳೆ, ಅಮ್ಮ ನಿನಗೆ ಸ್ವಾಗತ, ನಾವೆಲ್ಲ ಕೃತಾರ್ಥರಾದವು ನಿಮ್ಮಂಥ ಸಾಧುಗಳನ್ನು ನೋಡಿದ್ದಕ್ಕೆ, ಏನು ಬೇಕಾಗಿದೆ? ಬಕುಲಾದೇವಿ ಹೇಳ್ತಾ ಇದ್ದಾಳೆ, ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ ಪುನಃ ಕಾರ್ಯಕ್ಷತೆ ಏನ ಕಿಂ, ನೂರಾರು ಕಾರ್ಯ ಯಾಕೆ ಕನ್ಯಾಪೇಕ್ಷಾ. ಅವಾಗ ಧರಣಿ ದೇವಿ ಹೇಳ್ತಾ ಇದ್ದಾಳೆ, ಚೆನ್ನಾಗಿ ಹೇಳಿದ್ದಮ್ಮ, ನಮಗೂ ವರ ಬೇಕಾಗಿದೆ. ಯಾರು ವರ, ಏನು ಕುಲ, ಯಾವ ಆಚಾರ, ಯಾವ ಜಾತಿ, ಏನು ಹೇಳ್ತಾ ಇದ್ದಾರೆ? ಅವಾಗ ಬಕುಲಾದೇವಿ ಹೇಳ್ತಾ ಇದ್ದಾಳೆ, ಅವರ ತಂದೆ ತಾಯಿ ವಿಶೇಷವಾಗಿರತಕ್ಕಂಥ ದೇವಕಿ ವಸುದೇವರಯ್ಯ, ಚಂದ್ರಕುಲ, ಹೆಸರು ಕೃಷ್ಣ, ವಶಿಷ್ಠ ಗೋತ್ರ, ಶ್ರವಣ ನಕ್ಷತ್ರ, ವೆಂಕಟಗಿರಿಯಲ್ಲಿದ್ದಾನೆ, ಒಳ್ಳೆ ವಿದ್ಯಾವಂತ, ಧನವಂತ, ಬಲವಂತ, 25 ವರ್ಷ ಮಾತ್ರ ಅಂದರು. ಮದುವೆ ಕಾರ್ಯಕ್ಕೆ ನೋಡಿ ಸಂತೋಷ ಪಡ್ತೀಯ ಅಂತ. ಅವಾಗ ಆಕೆ ಕೇಳ್ತಾ ಇದ್ದಾಳೆ, ಇಷ್ಟೆಲ್ಲ ಇದ್ದುಕೊಂಡು ಇನ್ನ ಯಾಕೆ ಮದುವೆ ಆಗ್ಲಿಲ್ಲ? ಅವಾಗ ಹೇಳ್ತಾಳೆ, ಕೃತ ವೈವಾಹಿಕೋ ದೇವಿ ಬಾಲ್ಯ ಭಾಗೀರಥಿ ಪಿತಾ. ಚಿಕ್ಕ ಹುಡುಗಿದ ಕಾಲಕ್ಕನೇ ಆತ ಮದುವೆ ಮಾಡಿಕೊಂಡ ಹುಡುಗ್ತನದಲ್ಲೇ, ಆದರೆ ಮೊದಲನೇ ಹೆಂಡತಿಯಲ್ಲಿ ಮಕ್ಕಳಾಗ್ಲಿಲ್ಲ, ಅದಕ್ಕಾಗಿ ಎರಡನೇ ಹೆಂಡತಿ ಮಾಡ್ಕೊಂಡೇ ಮದುವೆ ಮಾಡಿಕೊಳ್ತಾ ಇದ್ದಾನೆ. ಅಲ್ರಿ, ಮತ್ತೆ ಇಷ್ಟೆಲ್ಲ ಮಕ್ಕಳು, ಅದು ಅವನು ಹಡೆದದ್ದು. ಅವನೇ ತನ್ನ ಹೊಕ್ಕಳಿಂದ ಕಮಲ ಸೃಷ್ಟಿ ಮಾಡಿ ಅಲ್ಲಿಂದೆಲ್ಲ ಹಡೆದದ್ದಷ್ಟೇ ಹೊರತು ಲಕ್ಷ್ಮೀದೇವಿ ಹಡೆದಿಲ್ಲ. ಆದರೆ ಹೇಳ್ತಾರೆ, ದೇವರ ಹೊಕ್ಕಳಿಂದ ಬಂದಿರತಕ್ಕಂತಹ ಕಮಲ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯ ಮೂಲಕವೇ ಬ್ರಹ್ಮನ ಬಂದರು. ಆದರೆ ಪ್ರತ್ಯಕ್ಷವಾಗಿ ಎಲ್ಲ ಹೆಣ್ಣು ಮಕ್ಕಳು ಇದ್ದಂತೆ ಗರ್ಭ ಹೊತ್ತು ಹೊತ್ತಿಲ್ಲ, ಆಕೆ ಪಡೆದಿಲ್ಲ. ವಾದಿರಾಜರು ಹೇಳ್ತಾರೆ, ಹೆಂಡತಿಯ ಚೊಕ್ಕತನ ಪೋಪುದೆಂದು, ಮಕ್ಕಳ ಪಡೆದರೆ ಹೆಂಡತಿಯ ಚೊಕ್ಕತನ ಪೋಪುದೆಂದು ಕಕ್ಕುಲಾತಿಯಿಂದ ಪೊಕ್ಕಳಿಂದ ಮಕ್ಕಳ ಪಡೆದೆ ಅಂತ ಹೇಳ್ತಾರೆ ದೇವರನ್ನ. ಆ ರೀತಿಯಲ್ಲಿ ಧರಣಿ ದೇವಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ರಾಜನ ಹತ್ರ ಹೋಗಿ ಹೇಳ್ತಾ ಇದ್ದಾಳೆ, ಕನ್ಯೆಯಾಗಿ ಬಂದಿದ್ದಾಳೆ ಬಕುಲಾದೇವಿ ವೆಂಕಟಾಚಲದಿಂದ, ವಿಶೇಷವಾಗಿ ಮಗನನ್ನ ಕಳಿಸಿ ವಸುದಾನನನ್ನ ಬೃಹಸ್ಪತ್ಯಾಚಾರನ್ನ ಕರೆಸಿ, ನಂತರ ವರ್ಣ ಕುಲ ವಿದ್ಯಾ ಗೋತ್ರ ಎಲ್ಲವನ್ನ ನೋಡಬೇಕು ಅಂತ ಹೇಳಿದಾಗ ವಿಶೇಷವಾಗಿ ಹಾಗೆ ಕಳಿಸಿಕೊಡ್ತಾ ಇದ್ದಾರೆ. ನಂತರ ಆಕಾಶ ರಾಜ, ಬಕುಲ ಆಗಮನೇಸ್ಮಾಕಂ ಶಿವಂ ಭದ್ರೇ ಸಮಾಗತಂ, ಅಹೋ ಮಂಗಲಮಸ್ಮಾಕಂ ಸಂಪ್ರಾಪ್ತಂ ಪೂರ್ಣ ಪೂರ್ವ ಪುಣ್ಯತಃ. ಅದು ಏನಂತೂ ನಮ್ಮ ಪಿತೃಗಳೆಲ್ಲ ಪುಣ್ಯ ಮಾಡಿದರು ಗೊತ್ತಿಲ್ಲ, ಬಕುಲಾದೇವಿ ಬಂದದ್ದಕ್ಕೆ ನಮಗೆ ಅಷ್ಟು ಆನಂದ ಆಗ್ತಾ ಇದೆ. ನಮ್ಮ ಪಿತೃಗಳೆಲ್ಲ ವಿಶೇಷವಾಗಿ ಮುಕ್ತಿ ಭಾಗ್ಯರಾದರು. ಆದ್ದರಿಂದ ವಿಶೇಷವಾಗಿ ಯಾವಾಗ ನನ್ನ ಮಗಳ ಮದುವೆ ನೋಡ್ತೀನೋ, ಆ ಶ್ರೀನಿವಾಸನ ಯಾವಾಗ ನೋಡ್ತೀನೋ, ನನಗೆ ಕಾತರನಾಗಿದ್ದೇನೆ ಅಂತ ಹೇಳ್ತಾ ವಿಶೇಷವಾಗಿ ಪದ್ಮಾವತಿ ಹತ್ರ ಬಂದು, ಅಮ್ಮ ನೀನೇನು ಚಿಂತೆ ಮಾಡಬೇಡ, ನಿನ್ನ ಮನಸ್ಸಲ್ಲಿ ಏನಿದೆ ಅದು ಮಾಡಿಸ್ತೇನೆ ಅಂತ ಹೇಳಿದಾಗ ಪದ್ಮಾವತಿ ದೇವಿ ಹೇಳ್ತಾ ಇದ್ದಾಳೆ, ಅಮ್ಮನಿಗೆಲ್ಲ ಹೇಳಿದ್ದೇನೆ. ಅವಾಗ ಧರಣಿ ದೇವಿ ಹೇಳ್ತಾ ಇದ್ದಾಳೆ, ಸಾಧಯ ಸ್ವಮಹಾರಾಜ ವಿವಾಹಂ ವಿಧಿಪೂರ್ವಕಂ, ವಿವಾಹವನ್ನು ಮಾಡಿಸಿ ಅಂತ ಹೇಳಿದಾಗ ಅವಾಗ ರಾಜ ಹೇಳ್ತಾ ಇದ್ದಾನೆ, ತಸ್ಮೈ ದಾಸ್ಯಾಮಿ ಕೃಷ್ಣಾಯ ಶ್ರೀನಿವಾಸಾಯ ಭಾಮಿನಿ, ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡ್ತೇನೆ ನಿನ್ನ ಅಂತ ಆಶ್ವಾಸನ ಮಾಡಿ ಮುಂದಕ್ಕೆ ಬರ್ತಾ ಇದ್ದಾರೆ. ಅಷ್ಟೊಳಗೆ ಬೃಹಸ್ಪತ್ಯಾಚಾರ್ಯರು ಬರ್ತಾ ಇದ್ದಾರೆ. ವಿಶೇಷವಾಗಿ ಅವರು ಬಂದು ಕೂಡಲೇ ವಿಶೇಷ ಹೇಳ್ತಾ ಇದ್ದಾರೆ, ಬೃಹಸ್ಪತ್ಯಾಚಾರ್ಯರ ಹತ್ರ ಹೋದ ಕೂಡಲೇ ಕೇಳ್ತಾ ಇದ್ದಾರೆ, ಏನು ವಿಶೇಷ ಅಂತ ಹೇಳಿದ್ರೆ ಹೀಗೆ ಅಂತ ಹೇಳಿದ ಕೂಡಲೇ ಆನಂದದಿಂದ ಬರ್ತಾ ಇದ್ದಾರೆ, ಸಫಲಂ ವೃಕ್ಷಮಾಶ್ರಿತ್ಯ ಭಾವೋ ಜೀವಿತಾ ಭುವಿ, ಅಯ್ಯ, ಒಳ್ಳೆ ಫಲಗಳಿರ್ತಕ್ಕಂಥ ವೃಕ್ಷಗಳನ್ನ ಎಲ್ಲ ಆಶ್ರಯಿಸಿ ಬದುಕ್ತಾರೆ, ನಿಮ್ಮಂಥವರನ್ನ ಆಶ್ರಯಿಸಿ ನಾವು ಬದುಕ್ತೀವಿ ಅಯ್ಯ, ಶ್ರೀನಿವಾಸನ ದರ್ಶನ ನಮಗಾಗುತ್ತೆ ಅಂತ ವಿಶೇಷವಾಗಿ ಬರ್ತಾ ಇದ್ದಾರೆ. ಆವಾಗ ರಾಜ ಬೃಹಸ್ಪತ್ಯಾಚಾರ್ಯ ಕೇಳ್ತಾ ಇದ್ದಾರೆ, ಶ್ರೀನಿವಾಸನ ಕುರಿತು ಸ್ವಲ್ಪ ಹೇಳಿ ಅಂದ್ರೆ, ನನಗ್ ಗೊತ್ತಿಲ್ಲ, ನ ಜಾನಾಮಿ ತತ ಸಮ್ಯಕ್ ಶುಕಃ ಆಶ್ರಿತವಾನ್ ಸದಾ. ಶುಕಾಚಾರ ಹತ್ರ ಇದ್ದಾರಲ್ಲ, ಅವರು ಚೆನ್ನಾಗಿ ಗೊತ್ತು, ಶ್ರೀನಿವಾಸನ ಪರಿಚಯ ಇದೆ, ಅವ್ರು ನಿಂಗೆ ಹೇಳ್ತಾರೆ. ಯಾಕೆ, ಜಗದ್ಗುರುಗಳವರು ಅಂದರೆ ಮಧ್ವಾಚಾರ್ಯರ ನಂತರ ಜಗತ್ತಿಗೆ ಉಪದೇಶ ಕೊಡತಕ್ಕಂಥ ಒಂದು ಸೌಭಾಗ್ಯ ಯೋಗ್ಯತ ಶುಕಾಚಾರ ರುದ್ರದೇವರಲ್ವಾ, ನಂತರ ಅವರನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿದಾಗ ತೋಂಡಮಾನನ ಕಳಿಸ್ಕೊಡ್ತಾ ಇದ್ದಾರೆ. ತೋಂಡಮಾನಲ್ಲಿ ಹೋಗಿ ಅವರು ಧ್ಯಾನದಲ್ಲಿದ್ದಾಗ ಸ್ವಲ್ಪ ಕೂತ್ಕೊಂಡು ಧ್ಯಾನದಿಂದ ಎದ್ದ ಮೇಲೆ ನಂತರ ನಮಸ್ಕಾರ ಮಾಡಿ ಹೇಳಿದಾಗ, ವಿದ್ ಪದ್ಮಾವತಿ ವಿವಾಹ ಶ್ರೀನಿವಾಸನಿಗೆ ಕೊಟ್ಟು ಮಾಡ್ತಾ ಇದ್ದೇವೆ, ತಾವು ಬರಬೇಕು ಅಂದಾಗ ಆನಂದ ಆಯ್ತು ಅವರಿಗೆ, ನರ್ತನ ಮಾಡಿ ಬಿಡ್ತಾ ಇದ್ದಾರೆ, ಕಮಂಡಲು ಒಡೆದು ಬಿಟ್ರಂತೆ, ಕೃಷ್ಣಾಜಿನ ಹರಿದು ಬಿಟ್ರಂತೆ, ಎಲ್ಲ ಮಣಿಮಾಲೆಗಳನ್ನ ತುಂಡು ತುಂಡು ಮಾಡಿ ನರ್ತನ ಮಾಡಿದರಂತೆ. ಅದಕ್ಕೆ ಕಾರಣ ಹೇಳ್ತಾರೆ, ಹೇ ರಾಜ, ಎಂಥ ಒಂದು ಸಂತೋಷಕ್ಕೆ ಮಾತೆ ಹೇಳಿದ್ದಿ, ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡ್ತೀವಯ್ಯ, ಸ್ವಾಮಿ ಸ್ವಲ್ಪ ಕಾಲ ಒಂದು ಕ್ಷಣಕಾಲ ದರ್ಶನ ಕೊಟ್ಟು ಅದೃಷ್ಟನಾಗ್ತಾನೆ ಹೃದಯದಲ್ಲಿ, ಅಂಥ ಸ್ವಾಮಿಯನ್ನ ಒಂದು ವಾರದ ದಿವಸ ನೋಡಬಹುದಲ್ಲ, ಎಂಥ ಆನಂದ ಅಂತ ಹೇಳಿ, ನಿಮ್ಮಂಥವ್ರು ಚೆನ್ನಾಗಿರಬೇಕು ಅಂತ ಆಶೀರ್ವಾದ ಮಾಡಿ ಹೊಸದಾಗಿ ಕೃಷ್ಣಾಜಿನ ಅಪಾದ ಲಂಬಿತ್ವಕ್ಕೆ ಕಂಠದಿಂದ ಪಾದವರೆಗೂ ಕೃಷ್ಣಾಜಿನ ಹಾಕ್ಕೊಂಡಿದ್ದಾರಂತೆ. ಎಂಥ ವೈರಾಗ್ಯವಂತರು, ನೀವು ಹಾಕ್ಕೊಂಡು ನೋಡೋಣ ಕೃಷ್ಣಾಜಿನ. ಒಂದು 10 ನಿಮಿಷ ಹಾಕೊಂಬೋದ್ರೊಳಗೆ ಮೈಯೆಲ್ಲ ಕಟ್ಟು ಬೆವರು ಹಾಕ್ಬಿಡುತ್ತೆ, ಮೈಯೆಲ್ಲ ಕೃಷ್ಣಾಜಿನ ಹಾಕ್ಕೊಂಡು ಹೋದ್ರೆ ಯಪ್ಪ ಮೈಯೆಲ್ಲ ಉರಿ ಹಾಗೆ. ಅವರಿಗದು ಮಹಾವಿಶೇಷವಾಗಿರತಕ್ಕಂಥ ವೈರಾಗ್ಯವಂತರು. ಹಾಗೆ ನಮ್ಮ ಚಿಕ್ಕಬಳ್ಳಾಪುರದ ಮುದ್ದು ಮೋಹನ ದಾಸರು, ಅವರು ಯಾವಾಗಲೂ ಕೃಷ್ಣಾಜಿನ ಅಂಗಿ ಹಾಕ್ಕೊಂಡೇ ಹೋಗ್ತಾ ಇದ್ದಾರಂತೆ ಕುದುರೆ ಮೇಲೆ. ವಿಶೇಷವಾಗಿರತಕ್ಕಂಥ ಆಪಾದಲಂಬಿ ಕೃಷ್ಣತ್ವ ಕಂಚುಕೈ ಸಮಲಂಕೃತಃ, ವಿಶೇಷವಾಗಿ ತಾವು ಕವಚವನ್ನು ಮಾಡ್ಕೊತಾ ಇದ್ದಾರೆ, ದರ್ಭೆಗಳಿಂದ ಕಿರೀಟವನ್ನು ಮಾಡಿಕೊಂಡಿದ್ದಾರೆ, ಎಲ್ಲ ಆಭರಣ ಹಾಕ್ಕೊಂಡಿದ್ದಾರೆ ಅವರು, ಯಾವುದು ಕಡಿಮೆ ಮಾಡಿಕೊಂಡಿಲ್ಲ, ಎಲ್ಲ ದರ್ಭೆಗಳಿಂದ ಮಾಡಿಕೊಳ್ತಾ ಇದ್ದಾರೆ, ತುಳಸಿಯಿಂದ ಮಾಡಿಕೊಳ್ತಾ ಇದ್ದಾರೆ. ವೈರಾಗ್ಯವಂತರಾದವರು ಹೇಗೆ ಮಾಡಿಕೋಬೇಕು ಹಾಗೆ ಮಾಡಿಕೊಂಡಿದ್ದಾರೆ, ಆದರೆ ಆಭರಣಗಳ್ಯಾವುದು ಬಿಟ್ಟಿಲ್ಲ. ಈ ಆಕಾರದಲ್ಲಿರುವ ತಮ್ಮ ಆಕಾರದಲ್ಲಿರುವ ಭಗವಂತನಿಗೆ ಆಭರಣ ಯಾವುದು ಬಿಟ್ಟಿಲ್ಲ, ವೈರಾಗ್ಯಕ್ಕೆ ತಕ್ಕಂತೆ ಮಾಡ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಒಬ್ಬ ಋಷಿಗಳು ಬರ್ತಾ ಇದ್ದಾರೆ, ಚತುರಂಗ ಬಲ ಸಮೇತನಾಗಿ ರಾಜ ಬಂದು ನಮಸ್ಕಾರ ಮಾಡಿ ಕರಕೊಂಡು ಬರ್ತಾ ಇದ್ದಾನೆ. ನಂತರ ಎಲ್ಲರೂ ಸೇರತಾ ಇದ್ದಾರೆ. ರಾಜ ಅಂತಾನೆ, ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಕೊಡಬೇಕು ಅಂತಿದ್ದೇನೆ, ಸಂದೇಹವೇ ಮಾಡಬೇಡ ಅಂತ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಅಯ್ಯ ನಾವು ಸರ್ವಸಂಗವನ್ನ ಬಿಟ್ಟು ನಾವು ದೇವರನ್ನ ಕಾಣಲ್ಲ, ಸಂಗತೇಸ್ತವ ಪಶ್ಯಾಮಃ ಶ್ರೀನಿವಾಸಂ ಶ್ರೇಯಾಯುತಂ, ನಿನ್ನಿಂದಾಗಿ ಶ್ರೀನಿವಾಸನ್ ನೋಡ್ತೇವಯ್ಯ ಅಂತ ಹೇಳಿದ್ದಾರೆ. ಹೇಳಿ ಸುಮ್ಮನಾದರು. ನಂತರ ವಿಶೇಷವಾಗಿ ವ್ಯಾಸಪುತ್ರ ನಮೋಸ್ತುತೆ ಅಂತ ನಮಸ್ಕಾರ ಮಾಡಿ ನಂತರ ಬೃಹಸ್ಪತ್ಯಾಚಾರ್ಯ ಹೇಳ್ತಾ ಇದ್ದಾರೆ, ಸ್ವಲ್ಪ ಜಾತಕ ನೋಡಿ, ಗ್ರಹಗಳ ಗತಿ ನೋಡಿ, ನಾಡಿ ಕೂಟ ಎಲ್ಲ ನೋಡಬೇಕು ಅಂತ ಹೇಳಿದಾಗ ಬೃಹಸ್ಪತ್ಯಾಚಾರ್ಯರು ಕೇಳ್ತಾ ಇದ್ದಾರೆ, ಶ್ರೀನಿವಾಸರ ನಕ್ಷತ್ರ ಗೋತ್ರ ಎಲ್ಲ ಹೇಳಿ. ಅವಾಗ ಬಕುಲಾದೇವಿ ಹೇಳ್ತಾಳೆ, ಗೊತ್ತಿದ್ರು ಸುಮ್ಮನೆ ಏನು ಹೇಳಲ್ಲ ಇವರು ಅಂತ ಹೇಳಿದರೆ, ಶುಕಾಚಾರ್ಯ ಹೇಳಿದ್ರು, ಇಲ್ಲಮ್ಮ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಎಲ್ಲ ಗೊತ್ತಿದ್ರು, ರಾಜರಿಗೆ ಬ್ರಾಹ್ಮಣರ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಹೇಳ್ತಾ ಇಲ್ಲ. ಆದ ಕಾರಣ ವಿಶೇಷವಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಅವಾಗ ಬಕುಲಾದೇವಿ ಹೇಳ್ತಾಳೆ, ನಕ್ಷತ್ರಂ ಶ್ರವಣಂ ತಸ್ಯ ಗೋತ್ರಂ ವಾಸಿಷ್ಠ ಸಂಜ್ಞಕಂ ಊಚು ಪುರಾತನಾಹ ಮತ್ಸ್ಯ ಕೂರ್ಮ ಕೃಷ್ಣಾದಿ ರೂಪಿಣಃ. ಇವನದು ಶ್ರವಣ ನಕ್ಷತ್ರ ಗೋತ್ರ, ವಶಿಷ್ಠ ಗೋತ್ರ ವಿಶೇಷವಾಗಿರತಕ್ಕಂಥದ್ದು. ನಂತರ ಇವನು ಮತ್ಸ್ಯ ಕೂರ್ಮ ರೂಪಿ ಅಂತ ಹೇಳ್ತಾರೆ. ರಾಜ ಹೇಳ್ತಾ ಇದ್ದಾನೆ, ಹಾ ನಮ್ಮದು ಅತ್ರಿ ಗೋತ್ರ, ಮೃಗಶೀಷ ನಕ್ಷತ್ರ ಹುಡುಗಿದು ಅಂತ ಹೇಳಿದಾಗ ಎರಡೂ ನೋಡಿ ನಾಡಿಕೂಟ, ಸೂತ್ರಕೂಟ, ಯೋನಿಕೂಟ ಎಲ್ಲ ಅನುಕೂಲವಾಗಿದೆ, ಗ್ರಹಗಳು ಶುಭವನ್ನು ತೋರುತ್ತಾ ಇವೆ ಅಂತ ಹೇಳಿ, ಅಯ್ಯ ನಿಮ್ಮ ಬಂಧು ವರ್ಗ ಎಲ್ಲರನ್ನ ಕೇಳಿಕೊಂಡು ವಿಶೇಷವಾಗಿ ನೀವು ಕನ್ಯಾದಾನ ಮಾಡಿ ಅಂತ ಹೇಳಿದಾಗ, ರಾಜ ವಿಶೇಷವಾಗಿ ಎಲ್ಲರನ್ನ ಕರೆಸಿದ, ಪುಣ್ಯಾಹವಾಚನ ಮಾಡಿಸಿದ, ಎಲ್ಲರಿಗೂ ಹೇಳುತ್ತಾ ಇದ್ದಾನೆ, ಪದ್ಮಾವತಿಂ ಪ್ರದಾಸ್ಯಾಮಿ ಶ್ರೀನಿವಾಸಾಯ ಶಾರ್ಂಗಿಣೇ, ನಾನು ಪದ್ಮಾವತಿಯನ್ನು ಕೊಡಬೇಕು ಅಂತಿದ್ದೇನೆ ಶ್ರೀನಿವಾಸನಿಗೆ, ನೀವೆಲ್ಲ ಅನುಗ್ರಹ ಮಾಡಬೇಕು ಅಂದಾಗ ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಅಯ್ಯ ಬೇಗ ಮಾಡಿ. ರಾಜ ಕೇಳ್ತಾನೆ ಬೃಹಸ್ಪತ್ಯಾಚಾರ್ಯನ, ಸ್ವಾಮಿ ಮುಂದೇನು ಮಾಡಬೇಕು? ಅವಾಗ ಪತ್ರಿಕೆಯನ್ನ ಬರೀರಿ ಹೇಳ್ತಾ ಇದ್ದಾರೆ, ಗುರುಪದಿಷ್ಟ ಮಾರ್ಗೇಣ, ಗುರುಗಳು ಉಪದೇಶ ಕೊಟ್ಟ ಮಾರ್ಗದಿಂದ ದೇವರಿಗೆ ಪತ್ರಿಕೆಯನ್ನು ಬರಿತಾ ಇದ್ದಾರೆ. ಎಂಥ ಪತ್ರಿಕೆ? ಸ್ವತಂತ್ರಾಯ ಅಪ್ರಕೃತಾಯ ನಿತ್ಯಾಯ ಸಚ್ಚಿದಾನಂದ ಮೂರ್ತಯೇ, ಸ್ವತಂತ್ರಾಯ ಅದ್ವಿತೀಯಾಯ ಅನಂತ ರೂಪಾಯ ಶಾಂಗಿಣೇ. ಏನು ಗುರುಗಳು ಹೇಳತಕ್ಕಂಥ ರೀತಿಯಲ್ಲಿ ಹೋದರೆ ಪತ್ರ ಹೀಗೆ ಇರುತ್ತೆ. ಹೇ ಸ್ವಾಮಿ ಸ್ವತಂತ್ರ, ನೀ ಬರೆಸ್ತಾ ಇದೆಯೋ, ನೀ ಮಾಡಿಸ್ತಾ ಇದೆಯೋ, ಅಯ್ಯ ನೀ ಬರಬೇಕು, ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೇನೆ. ಚೈತ್ರ ಶುಕ್ಲ ತ್ರಯೋದಶಿ ಇದು ಬರೀತಾ ಇದ್ದೇನೆ, ವೈಶಾಖ ಶುದ್ಧ ದಶಮಿ ಶುಕ್ರವಾರ ವಿಶೇಷವಾಗಿ ಮದುವೆ. ಆದ ಕಾರಣ ನಿನ್ನ ಬಂಧುಗಳಿಂದ ಕೂಡಿಕೊಂಡು ಬಂದು ಮದುವೆ ಮಾಡಿಕೊಂಡು ನನ್ನ ಉದ್ಧಾರ ಮಾಡಯ್ಯ. ನನ್ನ ಮನಸ್ಸು ಶುಕಾಚಾರ್ಯರಿಗೆ ಗೊತ್ತು, ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತು, ಇಲ್ಲಿ ಸಂಶಯ ಮಾಡಬೇಡ ಅಂತ ವಿಶೇಷವಾಗಿ ಪತ್ರಿಕೆಯನ್ನು ಕೊಟ್ಟು ಶುಕಾಚಾರ್ಯರ ಕೈಯಲ್ಲಿ ಕೊಟ್ಟು ಅವ್ರಿಗೆ ಹೇಳ್ತಾ ಇದ್ದಾರೆ, ಏನಾದರೂ ಸರಿ ಆ ಶ್ರೀನಿವಾಸನ ಮನಸ್ಸನ್ನ ನಮ್ಮ ಕಡೆ ಬರುವಂತೆ ಮಾಡಿಯಪ್ಪ, ಏ ಮತ್ತು ಏನು ಆ ಹುಡುಗ ಬೇಡ ಅಂದ್ಕೊಂಡ್ರೆ ಕಷ್ಟ ಅಲ್ಲ, ನೀವಿದ್ರೆ ಒಳ್ಳೇದು ಅಂತ ಅವರಿಗೆ ವಿಶೇಷವಾಗಿ ಕೊಟ್ಟು ಕಳಿಸಿದಾಗ, ಇತ್ತ ಕೃಷ್ಣ ಶ್ರೀನಿವಾಸ ಯಾಕಿನ್ನ ಅಮ್ಮ ಬರಲಿಲ್ಲ ಅಂತ ನೋಡೋದ್ರೊಳಗೆ ಶುಕಾಚಾರ್ಯರು ಬರ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಏನಪ್ಪ ಶುಕಾಚಾರ್ಯ ನನ್ನ ಕಾರ್ಯ ಪಕ್ವವೋ? ಹಾಯೋ ಕಾಯೋಗ ಹಣ್ಣು ಸ್ವಾಮಿ, ಕಾರ್ಯಂ ತವ ದಯಾ ಸಿಂಧು ಪಕ್ವಮೇವನ ಸಂಶಯ, ಸ್ವಾಮಿ ಸ್ವತಂತ್ರ ನೀನು, ನಿನ್ನ ಕಾರ್ಯ ಆಗದೇ ಹೋಗೋದು ಎಲ್ಲಿರುತ್ತೆ ಅಂತ ಹೇಳಿ ನಂತರ ಭಗವಂತ ಅವನ ಆಲಿಂಗನ ಮಾಡಿಕೊಂಡ ನಂತರ ಎಲ್ಲ ಆಯಿತು. ಕೊನೆಗೆ ಹೇಳ್ತಾರೆ ದೇವರು ನೋಡಿ ವಿಶೇಷವಾಗಿ ಮರೆತು ಹೋಗ್ತಾ ಇದ್ದಾರೆ ಎಲ್ಲವನ್ನ. ದೇವ ಅಂದ, ಕಕ್ಷೇ ಕೆಂಭಾತಿ ಭಾನುವತ್, ನಿಮ್ಮ ಕೊಂಕಳಲ್ಲಿ ಏನೋ ಹೊಳಿತಾ ಇದೆಯಲ್ಲ ಸೂರ್ಯನಂತೆ. ಹೌದಯ್ಯ, ರಾಜ ಕೊಟ್ಟ ಪತ್ರಿಕೆ ಅದಕ್ಕಾಗಿ ಬಂದದ್ದು, ನಿನ್ ನೋಡಿ ಎಲ್ಲ ಮರೆತು ಹೋಗ್ಬಿಟ್ನು ಅಂತ ಹೇಳಿ ಹೇಳಿದಾಗ, ವಿಶೇಷವಾಗಿ ಶ್ರೀನಿವಾಸ ಆ ಪತ್ರಿಕೆಯನ್ನು ಓದಿದ. ಓದಿದ ಮೇಲೆ ಆ ಪತ್ರಿಕೆಯ ಹಿಂದೆ ತಾನು ಬರಿತಾ ಇದ್ದಾನೆ. ಶ್ರೀನಿವಾಸ ಕೇಳ್ತಾನೆ, ನನ್ನ ಕುಲ ಗೋತ್ರ ಏನು ಗೊತ್ತಿಲ್ಲದೆ ಹೇಗೆ ಕೊಡ್ತಾ ಇದ್ದಾನೆ? ಆಗ ಹೇಳಿ, ನಿನಗೆ ಕುಲ ಗೋತ್ರ ಯಾವುದಿದೆ ಸ್ವಾಮಿ ಅಂತ ಹೇಳಿ, ಸರಿ ಲೌಕಿಕವಾಗಿ ಕೇಳ್ತಿದ್ದೆಲ್ಲ ನನ್ನ ಮಾತಿನ ಮೇಲೆ ಕೊಡ್ತಾ ಇದ್ದಾನೆ ಶ್ರೀನಿವಾಸ. ಶುಕಾಚಾರ್ಯ ಹೇಳೋ ಮಾತು ನನ್ನ ಮಾತು ಮೇಲೆ ಹೇಳಿ ಕೊಡ್ತಿದ್ದಾನೆ ಗೊತ್ತಾ? ಸ್ವಾಮಿ ನಿನಗೇನು ಕುಲ ಗೋತ್ರವೋ, ದಯಾನಿದೆ ಒಪ್ಪಿಕೋಬೇಕು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೀನಿವಾಸ ತಾನು ಆ ಪತ್ರಿಕೆ ಹಿಂದೆ ಪತ್ರವನ್ನು ಬರೀತಾ ಇದ್ದಾನೆ. ರಾಜಾಧಿರಾಜ ಪೂಜ್ಯಾಯ ಸುಧರ್ಮರ ತನಯಾಯ ಚ ನಮೋ ನಮೋ ಅತಿಭಕ್ತೈವ, ಅಯ್ಯ ನಮಸ್ಕಾರ ಮಾಡ್ತೀರಿ ಅಂತ ಶ್ರೀನಿವಾಸ ಬರೀತಾ ಇದ್ದಾನೆ. ಶ್ರೀನಿವಾಸೇನ ಬಾಲೇನ ಪೋಷ್ಯೇಣ ನೃಪಸತ್ತಮ ಲಿಖ್ಯತೆ ಶ್ರೀನಿವಾಸೇನ ಶುಭ ವಿಜ್ಞಪ್ತಿ ಗರ್ಭಿಣಿ. ಚಿಕ್ಕ ಹುಡುಗ ನಾನು, ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ಅಯ್ಯ ರಾಜ, ನಾನು ನೀವು ಹೇಳಿದಂತೆ ಬಂದು ನಿಮ್ಮ ಹುಡುಗಿನ ಸ್ವೀಕಾರ ಮಾಡಿ ಹೋಗ್ತೇನೆ ಅಂತ. ವಿಶೇಷವಾಗಿ ನನಗೆ ಹಿಂದೆ ಸಾಗರ ಸಮುದ್ರ ರಾಜ ಕನ್ಯೆಯನ್ನು ಕೊಟ್ಟು ಕೀರ್ತಿಯನ್ನು ಪಡೆದರು, ಹಾಗೆ ನೀವು ಕೀರ್ತನೆ ಪಡೀತೀರಾ ಅಂತ ಹೇಳಿ ಆ ಪತ್ರವನ್ನು ಶುಕಾಚಾರ್ಯರಿಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಶುಕಾಚಾರ್ಯರಿಗೆ ಆಲಿಂಗನ ಕೊಡ್ತಾ ಇದ್ದಾನೆ ಸ್ವಾಮಿ. ಅಲ್ಲ ನೀವು ಮಾಡಿದ ಕೆಲಸಕ್ಕೆ ನಾನೇನು ಕೊಡಲಿ ಅಂತ ಹೇಳಿ ಶುಕಾಚಾರ್ಯರಿಗೆ ಪರಮಾಲಿಂಗನ ಕೊಟ್ಟು ಆನಂದ ಪಡಿಸಿದ್ದಾನೆ. ನಂತರ ಅಲ್ಲಿ ಸಂಶಯ, ವಾಯುದೇವರಿಗೂ ಆಲಿಂಗನ ಕೊಟ್ಟಿದ್ದ, ಇವರಿಗೂ ಕೊಟ್ಟ, ಅಂದರೆ ಒಂದೇ ಆಲಿಂಗನ ಯಾರ್ಯಾರಿಗೆ ಬೇಕಾದ ಫಲಗಳನ್ನು ಅವರಿಗೆ ಕೊಡುತ್ತೆ ಅಂಥ ಚತುರ ಸ್ವಾಮಿ, ಅವರವರ ಯೋಗ್ಯತಾನುಸಾರ ಎಲ್ಲವನ್ನ ಕೊಡ್ತಾ ಬರ್ತಾ ಇದ್ದಾನೆ. ನಂತರ ನೋಡುತ್ತಾನೆ ತಾಯಿ ಇನ್ನೂ ಬರಲಿಲ್ಲ, ಬಂದು ಎದುರಿಗೆ ಬರ್ತಾ ಇದ್ದಾಳೆ. ನಮಸ್ಕಾರ ಮಾಡಿ ಬಕುಲಾಂ ಪ್ರಣಿಪತ್ಯಾಥ ಮಾಧವೋ ವಾಕ್ಯಮ್ರವೀತ್, ತಾಯಿಗೆ ನಮಸ್ಕಾರ ಮಾಡಿ, ಯಾಕಮ್ಮ ತುಂಬ ತಡ ಆಯಿತು. ಬಕುಲಾದೇವಿ ಹೇಳ್ತಾಳೆ, ಅಯ್ಯ ಶ್ರೀನಿವಾಸ, ತುಂಬ ಪ್ರಯತ್ನ ಮಾಡಿ ಸಾಧನೆ ಮಾಡಿದ್ನೋ ನಿನ್ನ ಹುಡುಗಿಯನ್ನ. ಆದರೆ ಒಂದು ನೋಡು, ದೈವಮೇವ ಪರಮಾನ್ಯೇ ಪೌರುಷಂ ನೈವ ಕಾರಣಂ. ಪೌರುಷ ಅಲ್ಲೋ, ದೈವವೇ ಸಾಧಿಸಿದ್ದು. ಯಾರು ನರನಾರಾಯಣ ಆಶ್ರಮದಿಂದ ಧರ್ಮದೇವಿ ಬಂದ್ಲು, ಅವಳೇ ಕೊಡಬೇಕು ಅಂತ ಹೇಳಿದ್ದು. ಅದಕ್ಕಾಯ್ತು ನೋಡು ಅಂತ ಹೇಳಿ, ಹೌದಾ ಅಂದ ಅವ ಶ್ರೀನಿವಾಸ ಅಂತಾನೆ. ಈಕೆಂತ ಇದ್ದಾಳೆ, ತ್ವಯೈವ ಜಾತಮೇತದ್ಧೀನ ದೈವಂ ಭೈ ಭವತಃ ಪರಂ. ನೀನೇ ಅಲ್ಲ ಮಾಡಿದ್ದು ಇದೆಲ್ಲ, ನೀನೇ ಅಲ್ವಾ ಕೊರಹಂಜಿ? ಇಷ್ಟು ಹಾಕಿ ಅಂದುಕೊಳ್ಳೆ ಕಿಂಚಿತ್ ದಾಸ್ಯ ಮುಖೋ ಹರಿ ನಗ್ತಾ ನಿಂತನಂತೆ, ಹೌದಮ್ಮ ನಾನೇ ಬಂದದ್ದು ಅಂತ. ನಂತರ ಮತ್ತು ಮಾತನ್ನು ಹೇಳ್ತಾ ಇದ್ದಾನೆ. 9ನೇ ಅಧ್ಯಾಯ ಮುಗಿಸಿ 10ನೇ ಅಧ್ಯಾಯಕ್ಕೆ ಬರ್ತಾ ಇದ್ದಾನೆ. ನಂತರ ಕೇಳ್ತಾರೆ ಜನಕ ಮಹಾರಾಜ, ನಂತರ ಏನು ಮಾಡಿದ್ರು ಶ್ರೀನಿವಾಸ? ಅಮ್ಮನಿಗೆ ಹೇಳ್ತಾ ಇದ್ದಾನೆ, ಅಮ್ಮ ನನಗೆ ಮದುವೆ ಇಷ್ಟ ಇಲ್ಲ. ಏನು ನಿನ್ನ ಇಷ್ಟರವರೆಗೆ ಕರ್ಕೊಂಡು ಬಂದು ಮತ್ತೆ ಮದುವೆ ಇಷ್ಟ ಇಲ್ಲ ಅಂದ್ರೆ ಗತಿ ಏನಪ್ಪ? ಹೇಳ್ತಾರೆ, ಅಬಂಧೋ ಬಂಧು ಯುಕ್ತಸ್ಯ ಸಂಬಂಧೋ ನ ಪ್ರಶಸ್ತತೆ. ಹೇಳ್ತಾ ಇದ್ದಾರೆ, ಆತ ಬಂಧು ತುಂಬಾ ಬಂಧುಗಳಿದ್ದಾರೆ, ನಂಗೆ ಬಂಧುಗಳೇ ಇಲ್ಲ, ಹೇಗೆ ಸಂಬಂಧ ಸರಿ ಹೋಗುತ್ತೆ? ಎರಡನೇ ಅರ್ಥ, ನನಗೆ ಯಾವ ಬಂಧುಗಳಿಲ್ಲ, ಯಾಕೆ ನಾನು ವಿಲಕ್ಷಣ, ಈ ಜೀವರಾಶಿಗಳಿಗೆ ಬಂಧುಗಳು ಬೇಕು. ಯಾಕೆ ಕಷ್ಟ ಬರುವುದವರಿಗೆ ಒಬ್ಬರ ಮೇಲೆ ಡಿಪೆಂಡೆನ್ಸಿ ಎಂಬ ದುರ್ಲಕ್ಷಣ ಜೀವರಿಗೇನೆ, ಅದಕ್ಕೆ ಒಬ್ಬರು ಬೇಕು, ಬಂಧುಗಳು ಬೇಕು ಅಂತಾರೆ. ನನಗೆ ಯಾರು ಬೇಕಾಗಿಲ್ಲ, ನನಗೆ ಯಾರು ಬಂಧುಗಳಿಲ್ಲ, ಅದಕ್ಕೆ ಬಂಧುಗಳಿಲ್ಲದವನಿಗೆ ಬಂಧುಗಳು ಕಟ್ಕೊಂಡವರಿಗೆ ಸಂಬಂಧ ಹೇಗೆ ಕೊಡುತ್ತೆ? ಅಸ್ವತಂತ್ರರಿಗೆ ಸ್ವತಂತ್ರರಿಗೆ ಸಂಬಂಧ ಹೇಗೆ? ಕೃಷ್ಣ ಕೇಳ್ತಾ ಇದ್ದಾನೆ. ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ಕುಲಂ. ಸಮಾನರಾದವರಿಗೆ ವಿವಾಹ. ಮೇಲ್ನೋಟಕ್ಕೆ ಆ ರಾಜನಿಗೆ ಬಂಧುಗಳು ಜಾಸ್ತಿ ಅಂತ ಹೇಳಿದಂತೆ, ಇನ್ನೊಂದು ಕಡೆ ನನಗೂ ಅವರಿಗೆ ಏನು ಸಂಬಂಧಮ್ಮ? ಕೊನೆಗೆ ಹೇಳ್ತಾ ಇದ್ದಾಳೆ, ಹೇ ಶ್ರೀನಿವಾಸ, ಹೀಗೆಲ್ಲ ಮಾತಾಡಬಾರ್ದು, ನಿನ್ನವರೆಲ್ಲ ಕರೆಸಪ್ಪ. ಈ ಕಲಿಯುಗದಲ್ಲಿ ನಿನ್ನ ದರ್ಶನದಂತೆ ನಿನ್ನವರ ದರ್ಶನವೂ ದುರ್ಲಭವಯ್ಯ, ಕರೆಸು. ಅವಾಗ ವಿಶೇಷವಾಗಿ ಶ್ರೀನಿವಾಸ ಸ್ಮರಣೆ ಮಾಡಿದುಕೊಳ್ಳೆ ಗರುಡ ಶೇಷರು ಬರ್ತಾ ಇದ್ದಾರೆ. ಗರುಡ ದೇವರು ಹೇಳ್ತಾ ಇದ್ದಾರೆ, ಸತ್ಯಲೋಕಕ್ಕೆ ಹೋಗಿ ಪತ್ರಿಕೆ ಕೊಟ್ಟು ಕರೆದು ಬಾಪ ಎಲ್ಲರನ್ನ. ಶೇಷದೇವರು ಹೇಳ್ತಾರೆ, ರುದ್ರದೇವರಿಗೆ ಹೋಗು, ಸ್ವಲ್ಪ ಎಡವಟ್ಟಾಯ್ತಲ್ಲ ಇಲ್ಲಿ ಏನು. ಗರುಡ ದೇವರು ಬ್ರಹ್ಮದೇವರ ಹತ್ರ ಹೋಗೋದು ಸರಿ ಹೋಯ್ತು, ಶೇಷದೇವರನ್ನ ರುದ್ರದೇವರ ಹತ್ರ ಕಳಿಸೋದೇನು? ಯಾಕೆ? ಪದಪ್ರಯುಕ್ತ ಇವರೇ ಜಾಸ್ತಿ ಅಲ್ವಾ ಸಮಾನರಾದವರಲ್ಲಿ ಅಂದ್ರೆ. ಹಾಗಲ್ಲ, ಇರೋದು ಪೋಸ್ಟಲ್ ಮಾರ್ಗ ಎರಡೇ ದೈವದ್ದು, ಗರುಡ ಮಾರ್ಗ ಶೇಷ ಮಾರ್ಗ ಅಂತ ಅಷ್ಟೇ ಹೊರತು ಇನ್ನೊಂದಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಎಲ್ಲಾ ಕಡೆ ಹೋಗ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮದೇವರ ಹತ್ರ ಬರ್ತಾ ಇದ್ದಾರೆ. ಬ್ರಹ್ಮದೇವರು ಕೇಳ್ತಾರೆ, ಗರುಡ ತುಂಬಾ ಕಾಲ ಆಯ್ತು ನೋಡಿ, ಎಲ್ಲಿದ್ದಾನೆ ನಮ್ಮಪ್ಪ ನೋಡಿ ಅಂತ ಮಾತು. ಶ್ರೀನಿವಾಸ ವೆಂಕಟಾಚಲ ಮೂರ್ಧನಿ, ವೆಂಕಟಾಚಲ ಪರ್ವತ ಮೇಲಿದ್ದಾನೆ, ಮದುವೆಗೆ ಬರಬೇಕಂತೆ, ಪತ್ರಿಕೆ ತಗೊಳ್ಳಿ. ಪತ್ರಿಕೆಯನ್ನ ವಾಯುದೇವರ ಕೈ ಕೊಟ್ಟು ವಾಯುದೇವರಿಂದ ಓದಿಸಿದ್ರು. ವಾಯು ಸರ್ವಾತ್ಮ ಗೋಚರ ಎಂಥ ಮಾತುಗಳು ಹೇಳ್ತಾರೆ. ಎಲ್ಲಾ ಜೀವರಾಶಿಗಳೊಳಗೆ ಇರತಕ್ಕಂಥ ಬಿಂಬಮೂರ್ತಿಯನ್ನು ಪೂಜಾ ಮಾಡತಕ್ಕಂಥ ವಾಯುದೇವರು ಆ ಪತ್ರಿಕೆಯನ್ನು ಓದಿದರು. ಶ್ರೀನಿವಾಸ ಆಶೀರ್ವಾದ ಪೂರ್ವಕವಾಗಿ ಪತ್ರಿಕೆಯನ್ನು ಬರೆದು, ನೀವು ಬರಬೇಕೆಲ್ಲರೂ ಅಂತ ಹೇಳಿದಾಗ ಭೇರಿ ದುಂದು ನಾದಗಳಿಂದ ಭೇರಿ ಬಾರಿಸ್ತಾ ಇದ್ದಾರೆ. ಶ್ರೀನಿವಾಸನ ಮದುವೆ ಅಂತ ಎಲ್ಲ ಕಡೆ ಡಂಗುರ ಸಾರರಿ ಅಂತ ಹೇಳಿದಾಗ ಸೇನಾಪತಿಗಳೆಲ್ಲ ಬರ್ತಾ ಇದ್ದಾರೆ. ಅಯ್ಯ ನಮಗೆ ವಾರ್ಷಿಕಂನೋ ದೇಹಿ ಬ್ರಹ್ಮನ್, ನಮಗೆ ದುಡ್ಡು ಕೊಡ್ರಿ ಬರ್ತೀವಿ. ಅಲ್ರಿ ಇಲ್ಲೇನು ವಾರ್ಷಿಕ ಬೋನಸ್ಸು ಅಂದ್ರೆ, ಇಲ್ಲಿ ಬ್ರಹ್ಮದೇವರ ಹತ್ರ ಈ ದುಡ್ಡು ಗಿಡ್ಡು ಹೇಗೆ ಹೇಳ್ತಾ ಇದ್ದಾರೆ? ಹೇಳ್ತಾರೆ ತೇಷಾಂ ಧನಂ ದತ್ತವಾನ್ ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಕೊಟ್ರು ಅಂದ್ರೆ ಹಾಗಲ್ಲ, ಎಲ್ಲರಿಗೂ ದೇವರನ್ನ ಹತ್ತಿರ ನೋಡುವ ಯೋಗ್ಯತೆ ಇರಲ್ಲ, ಬ್ರಹ್ಮದೇವರಿಗೆ ಮಾತ್ರ. ಈಗ ಹತ್ತಿರ ನೋಡ್ಬೇಕು ದೇವರನ್ನ, ಯೋಗ್ಯತೆ ನಮಗಿಲ್ಲ ಅಂದ್ರೆ ಆ ಯೋಗ್ಯತೆಯನ್ನ ತಮ್ಮ ತಪಶಕ್ತಿಯಿಂದ ಅನುಗ್ರಹ ಮಾಡಿದ್ದೇ ಬೋನಸ್ ಇಲ್ಲಿ ಅಷ್ಟೇ ಹೊರತು ಇನ್ನೊಂದಲ್ಲ. ನಮ್ಮ ಲೆಕ್ಕದಲ್ಲಿ ನಮ್ಮ ಸ್ಕೇಲ್ ಇಟ್ಕೊಂಡು ಶ್ರೀನಿವಾಸ ಕಲ್ಯಾಣ ಅಳೆದು ಆ ಪ್ರಕಾರ ಚೂರು ನಕ್ಕೊಂಡು ಹೋದರೆ ಅಷ್ಟೇ ನಾವಿರ್ತೇವೆ ಎಂಥ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ನಂತರ ಬ್ರಹ್ಮದೇವರು ತಮ್ಮ ಪತ್ನಿಯರಿಗೆಲ್ಲ ಹೇಳಿ ಕಳಿಸಿದ್ರು, ತಾವು ವಿಶೇಷವಾಗಿ ನಾಲ್ಕು ಶಿರಸ್ಸುಗಳಿಗೆ ಅದ್ಭುತವಾದ ವಿಶೇಷವಾದ ಅಲಂಕಾರ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಹೊರಡ್ತಾ ಇದ್ದಾರೆ. ಜಿಂಕೆಯ ಮೇಲೆ ವಾಯುದೇವರು ಬರ್ತಾ ಇದ್ದಾರೆ. ನಂತರ ಏನು ಅದ್ಭುತವಾದ ಚತುರಂಗಭರ ಸೈನ್ಯ ಬರ್ತಾ ಇದ್ದಾರೆ. ಋಷಿಗಳೆಲ್ಲ ನೋಡ್ತಾ ಇದ್ದಾರಂತೆ, ಭೂಲೋಕದಲ್ಲಿ ಎಲ್ಲಾ ಲೋಕಗಳಲ್ಲಿ ನೋಡ್ತಾ ಇದ್ದಾರಂತೆ. ಯಾರಿದು ಯಾರಿದು ಅಂತ ನೋಡಿ, ಓಹೋ ನಾಲ್ಕು ಶಿರಸ್ಸಿದೆ, ಆದ್ದರಿಂದ ವಾಸುದೇವನಂತೆ ಇದ್ದಾರೆ, ಆದ್ರೆ ನಾಲ್ಕು ತಲೆ ಇಲ್ಲ ವಾಸುದೇವನಿಗೆ. ನೋಡಿದಾಗ ಬ್ರಹ್ಮದೇವರದಕ್ಕೆ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿದಾಗ, ಶ್ರೀನಿವಾಸನ ಮದುವೆ ಅಂದ್ರು. ಅಯ್ಯೋ ಕರಿಬೇಕಾ, ನಾವು ಬರ್ತೀವಿ ಅಂತ ಶಿಷ್ಯರ ಸಹಿತವಾಗಿ ಎಲ್ಲರೂ ಬರ್ತಾ ಇದ್ದ. ನಂತರ ವಿಶೇಷವಾಗಿ ಶ್ರೀನಿವಾಸನ ಹತ್ರ ಬರ್ತಾ ಇದ್ದಾರೆ. ಶ್ರೀನಿವಾಸ ಕೇಳ್ತಾ ಇದ್ದಾನೆ, ಅಮ್ಮ ಯಾಕೋ ಇನ್ನ ಬರ್ಲಿಲ್ಲ ನೋಡು ಗರುಡ ಅಂತ ಹೇಳಿದಾಗ, ಸರ್ರನ ಬಂದ್ರು ಒಬ್ಬ ಚಾರ ಬಂದು ಹೇಳ್ತಾ ಇದ್ದಾರೆ, ಅಯ್ಯ ನಿಮ್ಮ ಮಗ ಬ್ರಹ್ಮದೇವರು ಗಂಗೆಯನ್ನು ದಾಟಿ ಬರ್ತಾ ಇದ್ದಾರೆ ಅಂತ ಹೇಳೋದ್ರೊಳಗೆ ಇನ್ನೊಬ್ಬ ಬಂದ. ಅದು ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಗೋದಾವರಿಯನ್ನು ದಾಟಿದ್ದಾರೆ. ಇಷ್ಟು ಹೇಳೋದರೊಳಗೆ ಗರುಡ ದೇವರು ಬಂದರು. ಸ್ವಾಮಿ ಕೃಷ್ಣ ದಾಟಿ ಶ್ರೀಶೈಲಕ್ಕೆ ಬಂದು ಅಹೋಬಲಕ್ಕೆ ಬಂದು ನಂತರ ವಿಶೇಷವಾಗಿ ನನ್ನ ಕಳಿಸಿದ್ರು ಅಂದ್ರೊಳಗೆ ವಿಶ್ವಕ್ಸೇನ ಬರ್ತಾ ಇದ್ದಾನೆ. ತುಂಬುರು ತೀರ್ಥಕ್ಕೆ ಬಂದು ಸ್ನಾನ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಶ್ರೀನಿವಾಸ ಗರುಡನ ಮೇಲೆ ಹೊರಡತಾ ಇದ್ದಾನೆ. ವಿಶ್ವಕ್ಸೇನ ಬಂದು ಹೇಳ್ತಾ ಇದ್ದಾರೆ ಬ್ರಹ್ಮದೇವರಿಗೆ, ಸ್ವಾಮಿ ದೇವರು ಬರ್ತಾ ಇದ್ದಾರೆ ನಿಮಗಾಗಿ ಅಂತ ಹೇಳಿದಾಗ, ಹಂಸ ವಾಹನದಿಂದ ಇಳಿದು ಹೆಜ್ಜೆ ನಡಿಗೆಯಿಂದ ಹೋಗ್ತಾ ಇದ್ದಾರೆ. ನಮಸ್ಕಾರ ಮಾಡಿಕೊಂಡು ದೇವರತ್ರಿಗೆ, ದೇವನು ಬಂದ, ಗರುಡನ್ನ ಇಳಿದು ಬರ್ತಾ ಇದ್ದಾರೆ. ಇಬ್ಬರು ಒಬ್ಬರೊಬ್ಬರು ನೋಡ್ತಾ ಇದ್ದಾರೆ. ದೇವರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಬ್ರಹ್ಮದೇವರು ಎಬ್ಬಿಸ್ತಾನೆ, ಸ್ವಾಮಿ ಎಬ್ಬಿಸಿ ವಿಶೇಷವಾಗಿ ನೋಡುತ್ತಾನೆ. ಅವರ ಕಣ್ಣಲ್ಲಿ ನೀರು ಬರ್ತಾ ಇದೆ, ಶ್ರೀನಿವಾಸನ ಕಣ್ಣಲ್ಲೂ ನೀರು. ಬ್ರಹ್ಮದೇವರ ಪ್ರೀತಿ ಅಂತಹದ್ದು, ಕೃಷ್ಣನ ಪ್ರೀತಿ ಅಂತಹದ್ದೇ. ಅದಕ್ಕೆ ಅಂದುಕೊಂಡಂತೆ ಎಲ್ಲರೂ, ಓಹ್ ಅಪ್ಪ ಅಂದ್ರೆ ಹೀಗಿರ್ಬೇಕು, ಮಗ ಅಂದ್ರೆ ಹೀಗಿರ್ಬೇಕು. ನಂತರ ಶ್ರೀನಿವಾಸ ಬ್ರಹ್ಮದೇವರ ಕಣ್ಣೀರು ಒರೆಸಿದ. ನಂತರ ಬ್ರಹ್ಮದೇವರು ಹಾಗೇ ನೋಡ್ತಾ ಇದ್ದಾರೆ ಅವನ ಚೇಷ್ಟೆಯನ್ನ. ಅದಕ್ಕೆ ಅವ್ರ ಕೈ ತಗೊಂಡು ತನ್ನ ಕೈ ಕಣ್ಣೀರು ಒರೆಸ್ಕೊಳ್ತಾ ಇದ್ದಾನಂತೆ. ನಗು ಬಂತಲ್ವ ನಮಗೆ, ಹಿಂಗ್ ಮಾಡ್ತಾನಲ್ವ ಅಂತ. ಸತ್ಯ ಮಾಡಿದ್ದಾನೆ, ಯಾಕೆ ನಾನು ಮಾಡದಿದ್ದರೆ ಏನು ಮಾಡ್ಲಿಕ್ಕಾಗಲ್ಲ, ಅಸ್ವತಂತ್ರರು ನೀವು ಅಂತ ತೋರ್ಲಿಕ್ಕೆ ಅವರ ಕೈ ತಗೊಂಡು ತಾನೇ ಒರೆಸ್ಕೊಂಡದ್ದು. ಕ್ಷಣ ಕ್ಷಣಕ್ಕೂ ಜ್ಞಾನವನ್ನು ಕೊಟ್ಟ ಅಲ್ಲಿ ಸ್ವಾಮಿ. ನಂತರ ವಿಶೇಷವಾಗಿರತಕ್ಕಂತಹ ಶ್ರೀನಿವಾಸ ಬ್ರಹ್ಮದೇವನ ಕರ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಬಂದು ಕೂಡಲೇ ಹೇಳ್ತಾನೆ, ಹೇ ಬ್ರಹ್ಮ ನಮ್ಮಮ್ಮಗೆ ನಮಸ್ಕಾರ ಮಾಡಪ್ಪ, ನಿಮ್ಮಮ್ಮನ ಹಿಂಗ್ಯವಾಗ ಅಮ್ಮ ಬಂದಪ್ಪ ಅಂತ ಹೇಳಿದಾಗ, ಬಕುಲಾದೇವಿ ಯಶೋಧಾದೇವಿಯೇ ಬಂದಿದ್ದಾಳಪ್ಪ ಅಂತ ಇಷ್ಟು ಹೇಳಿದ ಮೇಲೆ, ಅಷ್ಟರೊಳಗೆ ವಿಶೇಷವಾಗಿ ಭೇರಿ ವಾದ್ಯ ಬರ್ತಾ ಇದೆ. ಯಾರು ಅಂತ ನೋಡಿದಾಗ ವಾಯುದೇವರು ಬರ್ತಾ ಇದ್ದಾರೆ. ಭಗವಂತ ವಿಶೇಷ ಎಂಥದ್ದು, ವಾಯುದೇವರ ವರ್ಣನೆ ಮಾಡ್ತಾರೆ. ಜ್ಯೇಷ್ಠಂ ಸುತಂ ಶ್ರೇಷ್ಠ ಗುಣಂ ಜನಾರ್ದನ ಮೋಕ್ಷಾವಲಂಬಂ ದದೃಶೇ ಮುದಾನ್ವಿತ. ಎಲ್ಲಾ ಜೀವರಾಶಿಗಳಿಗೆ ಮೋಕ್ಷ ಬರಲಿಕ್ಕೆ ಇವರೇ ಪ್ರಧಾನ ಆಲಂಬ. ಅವರ ನೋಡಿ ಆನಂದಪಟ್ಟು ಬರಬೇಕು ಅಂತ ಅಲಿಂಗನ ಮಾಡಿ ಕೊಡಿಸ್ಕೊಳ್ತಾ ಇದ್ದಾರೆ ಶ್ರೀನಿವಾಸ. ಅಯ್ಯ ನನ್ನ ಮಕ್ಕಳಲ್ಲಿ ಜ್ಯೇಷ್ಠ ಗರಿಷ್ಠ, ನಿನ್ನ ಮಾತು ಎಲ್ಲ ಲೋಕಗಳಲ್ಲಿ ಕಾಣಿಸ್ತಾ ಇದೆಯಪ್ಪ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಭಾರತೀ ಸರ್ವಲೋಕೇಶು ವಿಶ್ರುತ ಪ್ರತಿಭಾತಿಮೆ, ನಿನ್ನ ಮಾತು ಜಗತ್ತಿನಲ್ಲೆಲ್ಲ ವಿಶ್ರುತವಾಗಿದೆ. ಹಾ ಈ ರೀತಿ ಹೇಳೋದ್ರೊಳಗೆ ಮೊಮ್ಮಗ ಬರ್ತಾ ಇದ್ದಾರೆ. ಅವಾಗ ವಿಶೇಷವಾಗಿ ಶ್ರೀನಿವಾಸ, ಹೇ ಕೂಸು ಬಾ 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 ಹತ್ರ ಕೂತ್ಕೋ ಹೇಳ್ತಾ ಇದ್ದಾರೆ. ವತ್ಸ ಅತ್ರಾಯ ಹಿ ನಿಕಟಂ ತಿಷ್ಠ, ಇಲ್ಲಿ ಹತ್ರ ಕೂತ್ಕೋ ಬಾ ಅಂತ ಕೂಡಿಸಿಕೊಂಡಂತೆ. ಅಷ್ಟೊಳಕ್ಕೆ ಕುಬೇರ ದೇವರು ಬರ್ತಾ ಇದ್ದಾರೆ. ಅವ್ರು ನೋಡಿ ದೇವರು ಆಶೀರ್ವಾದ ಮಾಡ್ತಾರೆ, ಧನಾಧಿಪ ಮಹಾಪ್ರಾಜ್ಞ ಧನವಾನ್ ಭವ ಸರ್ವದ, ನೀ ದುಡ್ಡಿದ್ದವನಾಗಪ್ಪ ಚೆನ್ನಾಗಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಬೇಡ ಸ್ವಾಮಿ ದುಡ್ಡೆಂದ, ಯಾವ ದುಡ್ಡು, ವೈರಾಗ್ಯ ಭರಿತರವರು. ಕುಬೇರ ಅಂದ್ರೆ ನಿಜವಾಗಿ ಕುಬೇರ, ಯಾವುದರಿಂದ ದುಡ್ಡು, ಯಾವ ದುಡ್ಡು, ವೈರಾಗ್ಯವೆಂಬ ದುಡ್ಡು ಅವರಿಗೆ ಪರಮ, ಅವರ ಮನ ತುಂಬ ವೈರಾಗ್ಯ ದುಡ್ಡು. ಅದಕ್ಕೆ ರುದ್ರದೇವರಂತ ವೈರಾಗ್ಯವಂತರು, ನಾನು ಯಕ್ಷಪತಿ ಸಖ ಅಂತ ಹೇಳಿಕೊಂಡ್ರು. ನಾನು ಯಾರು ನೀನು ಅಂದ್ರೆ, ನಾನು ಕುಬೇರನ ಸ್ನೇಹಿತ ಅಂತ ರುದ್ರದೇವರು ಹೇಳ್ಕೋಬೇಕಾದ್ರೆ ಎಂಥ ವೈರಾಗ್ಯವಂತರಾಗಿರಬೇಕು, ಅದನ್ನ ಹೇಳ್ತಾ ಇದ್ದಾರೆ. ಅದ ನೋಡಿ ಬಹಳ ಸಂತೋಷ ಪಟ್ಟರಂತೆ. ಅಷ್ಟರೊಳಗೆ ಯಾರೇ ಬಂದರೂ ಬರದಂಗಿದ್ರು, ಅಡಿಗೆಯವ್ರು ಬರ್ಬೇಕಲ್ಲಪ್ಪ, ಪ್ರಧಾನ ಅವರೇ ಹೊಟ್ಟೆಗೆ ಹಾಕೋರೇ ಅವರು ಅದಕ್ಕೆ ಬಂದ್ರಂತೆ ಅಗ್ನಿದೇವರು. ಅದು ನೋಡಿದ ಕೂಡಲೇ ಜಗದಾಹ್ಲಾದೋ ಜಗತ್ಪ್ರಭು ಆನಂದ ಆಯ್ತಂತೆ. ಆ ಗಟ್ಟಿಗೆ ಆಲಿಂಗನ ಮಾಡಿಕೊಂಡು ಅಗ್ನಿದೇವರನ್ನ ಬೇಗ ಬೇಗ ಕೊಡಿ ಕೊಡಿ ಅಂತ ಹೇಳಿದ್ರೆ. ಅಷ್ಟೊಳಕ್ಕೆ ಎಲ್ಲರನ್ನ ಕಂಟ್ರೋಲ್ ಮಾಡೋರು ಯಾರು, ಯಮಧರ್ಮರಾಜರು ಬಂದರು, ಅವರನ್ನ ಕೂಡಿಸಿದರು. ನಂತರ ಎಲ್ಲರೂ ಬಂದರು, ಕಾಲಕಾಲಕ್ಕೆ ಎಲ್ಲರಿಗೂ ನೀರು ಬೇಕಲ್ಲಪ್ಪ, ವರುಣದೇವರು ಬಂದರು. ನಂತರ ವಿಶೇಷವಾಗಿ ಇಂದ್ರದೇವರು ಬರ್ತಾ ಇದ್ದಾರೆ. ಎಲ್ಲರಿಗೂ ಭಗವಂತ ಯಾರ್ಯಾರನ್ನ ಹೇಗೆ ಗೌರವ ಕೊಡಬೇಕೋ ಹಾಕೊಟ್ಟು ಅವ್ರನ್ನೆಲ್ಲ ಕೂಡಿಸಿದಾಗ ಸೂರ್ಯಚಂದ್ರರು ಬಂದರು, ಮನ್ಮಥ ರತಿದೇವಿ ಸಹಿತವಾಗಿ ಬಂದರು, ಮುನಿಗಳು ಬಂದರು, ಕಶ್ಯಪರು, ಅತ್ರಿಗಳು, ಭರದ್ವಾಜರು, ವಿಶ್ವಾಮಿತ್ರರು, ಗೌತಮರು ಎಲ್ಲರೂ ಬರ್ತಾ ಇದ್ದಾರೆ. ಜಮದಗ್ನಿಗಳು, ವಸಿಷ್ಠರು, ವಾಲ್ಮೀಕಿಗಳು, ಅಣುಕರು, ಕಶ್ಮಲ, ಆದ್ಮೇಲೆ ಪುಲಸ್ತ್ಯ, ದಧೀಚಿ, ಸುನಶೇಪ, ಗಾಲವ, ಗಾರ್ಗ್ಯ, ಕಣ್ವ, ನಂತರ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡಿ ಕೂಡಿ ಅಂತ ಹೇಳಿದ ಮೇಲೆ ಎಲ್ಲರೂ ಹತ್ರ ಬಂದರು, ವಿಶ್ವಕರ್ಮ ಮಾತ್ರ ಬರಲಿಲ್ಲ, ಹತ್ತಿರಕ್ಕೆ ದೂರ ದೂರ ಇದ್ದಾನೆ. ಇಂದ್ರ ನೋಡು ಎಷ್ಟು ಗರ್ವ ಇದೆ, ಹತ್ತನೇ ಬರ್ತಾ ಇಲ್ಲ, ಎಲ್ಲಿ ಗರ್ವ ಹೇಳಿಬಿಡ್ತೀವೋ ಅಂತ ಹೇಳಿ ತೆಗೆದು ಬಿಡಿವನನ್ನ ಹಾಸ ಅಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿ ದೊಡ್ಡ ದೊಡ್ಡವರೆಲ್ಲ ಕೂತಿದ್ದಾರೆ, ನಾನು ಎಲ್ಲಿ ಅಂತ ದೂರ ಇದ್ದೆ ಅಂತ ನಮಸ್ಕಾರ ಮಾಡಿದಾಗ, ಹೇ ಇಂದ್ರ ಈತನ ಕರ್ಕೊಂಡು ಹೋಗಿ ನನ್ನ ಮಾವನ ಮನೆಯಲ್ಲಿ, ಅಲ್ಲಿ ಚಿಕ್ಕ ಮನೆ, ಇವರೆಲ್ಲ ಬಂದ ಸರಿ ಹೋಗಲ್ಲ, ಆದ್ದರಿಂದ ಸಭೆಯನ್ನು ಮಾಡಿಸು, ಎಲ್ಲ ಗಿಡಗಳನ್ನು ಎಲ್ಲ ವನಗಳನ್ನ ಕತ್ತರಿಸಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಭವನಗಳ ನಿರ್ಮಾಣ ಆಗಬೇಕು, ಕರ್ಕೊಂಡು ಹೋಗು ಅಂತ ವಿಶೇಷವಾಗಿ. ಅಷ್ಟೇ ಅಲ್ಲ, ನಾನು ಬಂದರೆ ಇಟ್ಕೊಳ್ಳಿಕ್ಕೂ ಆಗಬೇಕು, ಇಲ್ಲೆಲ್ಲರಿಗೂ ಬೇಕು, ಭವನಗಳಾಗಬೇಕು ಅಂತ ಹೇಳಿದಾಗ ಅದ್ಭುತವಾಗಿ ಮಾಡಿಸಿಕೊಡ್ತಾ ಇದ್ದಾರೆ. ಕಲ್ಯಾಣ ವೇದೀಂ ಕಮನೀಯ ರತ್ನೈ, ವಿಶೇಷವಾದ ರತ್ನಗಳು ಕೆತ್ತಿದ ಕಂಬಗಳಿಂದ ಕಲ್ಯಾಣ ವೇದಿಯನ್ನು ಕಟ್ಟಬೇಕಯ್ಯಾ ಅಂತ ಹೇಳ್ತಾ ಇದ್ದಾರೆ. ನಂತರ ಈ ರೀತಿಯಲ್ಲಿ 10ನೇ ಅಧ್ಯಾಯವನ್ನು ಸಂಪೂರ್ಣಗೊಳಿಸಿ 11ನೇ ಅಧ್ಯಾಯಕ್ಕೆ ಬರ್ತಾ ಇದ್ದಾರೆ. ಶ್ರೀನಿವಾಸ ಎಲ್ಲರಿಗೂ ಹೇಳ್ತಾ ಇದ್ದಾನೆ, ನೀವೆಲ್ಲರೂ ಒಪ್ಪಿದರೆ ನಾನು ಆಕಾಶರಾಜ ತನ್ನ ಮಗಳನ್ನು ಕೊಡಬೇಕು ಅಂತಿದ್ದಾನೆ, ನಾನು ಮದುವೆ ಮಾಡಿಕೊಳ್ತೇನೆ ಅಂತ ಹೇಳಿದಾಗ ದೇವತೆ ಹೇಳ್ತಾರೆ, ವಯಂ ತು ದಾಸಭಾವೇನ ತಿಷ್ಠಾಮ ಪುರುಷೋತ್ತಮ ಯಾಹರ್ತುಮ ಕ್ಷಮಾಸ್ತರವೇ ಪಶ್ಯಾಮೋತ್ರ ಮಹೋತ್ಸವಂ. ನಿಮ್ ದಾಸರಯ್ಯ, ಮಾತಾಡಲಿಕ್ಕೆ ನಾವು ಸಮರ್ಥರಲ್ಲ, ನಿನ್ನ ಮಹೋತ್ಸವ ನೋಡ್ಲಿಕ್ಕೆ ಬಂದಿದ್ದೀವಿ ನಾವು. ರುದ್ರದೇವರು ಹೇಳದಂತೆ, ಹೇ ಕೃಷ್ಣ ಯಾಕೆ ತಮಾಷೆ ಮಾತಾಡ್ತೀಯ, ನಿನ್ನ ಮನಸ್ಸಿಗೆ ಹೇಗಿದ್ರೆ ಹಾಗೆ ಮಾತಾ ಮಾಡು. ಆ ಹೌದು ಹೌದು ಅಂತ ಹೇಳಿ ಶ್ರೀನಿವಾಸ, ವಿಶೇಷವಾಗಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಸ್ವಾಮಿ ಎಲ್ಲ ಗೊತ್ತಿತ್ತವ, ದಯಾಸಾರ ಸತ್ಯ ಸಂಕಲ್ಪ, ನಿನ್ನ ಮದುವೆ ಹೇಗೆ ಮಾಡ್ಕೊಳ್ಳೇಬೇಕು, ಮತ್ತೆ ಪ್ರಶ್ನೆಗಳು ಉತ್ತರಗಳು ಯಾಕಯ್ಯ, ಅಷ್ಟವರ್ಗ ಮಾಡಬೇಕು ವಿವಾಹಕ್ಕೆ ಮೊದಲೇ, ಆದ್ದರಿಂದ ಪುಣ್ಯಾಹಕ್ಕೆಲ್ಲ ಆಜ್ಞಾ ಕೊಡಪ್ಪ ಅಂತ ಹೇಳಿದಾಗ ವಸಿಷ್ಠರನ್ನು ಕರೆದು ನೀವೇ ಪೌರೋಹಿತ್ಯ ಮಾಡಿಸ್ಬೇಕು, ಅಷ್ಟೇ ಅಲ್ಲ ಯಜುರ್ವೇದ ಮಂತ್ರಗಳಿಂದ ಮಾಡಿಸ್ಬೇಕು ಅಂತ ಹೇಳಿ ನಂತರ ಹೇಳ್ತಾ ಇದ್ದಾರೆ. ಎಲ್ಲ ದೇವತೆಗಳಿಗೆ ಅವರನ್ನು ಕರೆಯುವುದರಲ್ಲಿ ವಿಶೇಷವಾಗಿ ಯಾರ್ಯಾರನ್ನ ಎಲ್ಲಿ ಕರಿಬೇಕು ಎಂಬುದಕ್ಕೆ ರುದ್ರದೇವನ ಕೊಡಿಸಿದರು. ನಂತರ ಅವರು ಕರ್ಕೊಂಡು ಬರಲಿಕ್ಕೆ ಅಂದ್ರೆ ಯಾರ್ಯಾರನ್ನ ಎಲ್ಲೆಲ್ಲಿ ಸನ್ಮಾನ ಮಾಡಬೇಕು ಅದಕ್ಕೆ ರುದ್ರದೇವರು ಅವರನ್ನ ಕರಕೊಂದು ಮನ ಕೂಡಿಸಲಿಕ್ಕೆ ವಿಶೇಷವಾಗಿ ಕುಮಾರ ಮನ್ಮಥ, ನಂತರ ವಿಶೇಷವಾಗಿರತಕ್ಕಂಥ ಅಗ್ನಿದೇವರನ್ನ ಕರೆಸ್ತಾ ಇದ್ದಾರೆ. ಹೇ ಅಗ್ನೇ ನಿವಾರಯ್ಯ, ಎಲ್ಲರಿಗೂ ನಿನ್ನ ಅಡಿಗೆ ಸಮ್ಮತ, ಇದೆಲ್ಲ ಯಾವಕ್ಕೆ ಇವಾಗಲ್ಲ ಅಲ್ಲಿ ಮದುವೆ ಕಾಲಕ್ಕೆ ಎಲ್ಲರೂ ಕೊಡ್ತಾ ಇದ್ದಾರೆ, ನೀನು ಅಡಿಗೆ ಮಾಡಿದ್ರೆ ಎಲ್ಲರಿಗೂ ಸರಿ ಹೋಗುತ್ತೆ ನೋಡಿ. ಹೇಳ್ತಾರೆ ಮಡಿ ಅಡಿಗೆ ಹೆಂಗಸರು ಮಾಡಿದರೆ ದೇವರಿಗೆ ಬರುತ್ತೋ ಇಲ್ಲೋ, ಹೇಳ್ತಾರೆ ಸ್ವಧಾ ಸ್ವಾಹ ಸಮನ್ವಿತ, ನಿನ್ನ ಹೆಂಡತಿಯರು ಸಹಿತವಾಗಿ ವಿಶೇಷವಾಗಿ ಮಾಡು ಅಂತ ಹೇಳ್ತಾ ಇದ್ದಾರೆ. ನಂತರ ಇಷ್ಟು ಜನಕ್ಕೆ ನೀರು ಬೇಕಲ್ರಿ, ಅಡಿಗೆಯವರು ಬರ್ತಾರೆ ಅಡಿಗೆ ಮಾಡ್ತಾರೆ, ನಮ್ ನೀರು ತಂದು ಹಾಕ್ಬೇಕು ಅಂತಾರೆ, ವರುಣದೇವರು ಹೇಳಿದ್ರು. ಅಪ್ಪ ವರುಣದೇವರು ಎಲ್ಲ ಜಲಾರ್ಥಂ ಸರ್ವದೇಹಿನಾಂ, ಇಷ್ಟು ಆದ್ಮೇಲೆ ಸ್ವಲ್ಪ ಈ ಕುಚೇಷ್ಟೆ ಮಾಡೋರು ಎಲ್ಲಿಗೂ ಬರ್ತಾರೆ, ಅದಕ್ಕೆ ಸ್ವಲ್ಪ ಕೋಲ್ ತಗೊಳ್ಳಿಕ್ಕೆ ಯಮಧರ್ಮರಾಜರಿಗೆ ಹೇಳಿದರು. ನಂತರ ಕುಬೇರ ದೇವರು ಹೇಳಿದ್ರಂತೆ, ಅಪ್ಪ ಸ್ವಲ್ಪ ದಾನ ಧರ್ಮದೆಲ್ಲ ನೀನೇ ನೋಡ್ಕೊ, ಇಷ್ಟೆಲ್ಲ ಆದ ಮೇಲೆ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಬೇಕಲ್ಲಪ್ಪ ಮದುವೆ ಅಂತ ಹೇಳಿದ್ರೆ. ಅವಾಗೆಲ್ಲ ಈ ಲೈಟಿಂಗ್ ಇಲ್ಲ, ಇನ್ಯಾವುದು, ಸೂರ್ಯಚಂದ್ರರಿಗೆ ಹೇಳಿದ್ರು ಅದ್ಭುತವಾದ ಲೈಟಿಂಗ್ ಅವರಿದ್ದರೆ. ಆದ್ದರಿಂದ ಅವರಿಗೆ ಹೇಳಿಬಿಡ್ತಾ ಇದ್ದಾರೆ, ಪ್ರದೀಪ ಧಾರಣೆ, ಪ್ರದೀಪ ಧಾರಣೆ, ದೀಪಕ್ಕೆಲ್ಲ ಚಂದ್ರನಿಗೆ ಹೇಳ್ತಾ ಇದ್ದಾರೆ. ನಂತರ ಎಷ್ಟೆಲ್ಲ ಇದ್ರು, ನಿಜವಾಗಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಮಾಡಿದ್ದವರಿಗೆ ಗೊತ್ತು, ಸೋಮನೆ ಇದ್ದವ್ರಿಗೆ ಏನು ಗೊತ್ತಿಲ್ಲ. ಅಷ್ಟು ಕಾರ್ಯಕ್ರಮ ಅಂದ ಕೂಡಲೇ ಚೆನ್ನಾಗಿ ಗೊತ್ತಿದ್ದವರು ಏನು ಹೇಳ್ತಾರೆ ಗೊತ್ತಾ, ಪಾತ್ರೆ ತಿಕ್ಕವರು ಯಾರಿದ್ದಾರೆ ಅಂತ ಕೇಳ್ತಾರೆ. ಅಡುಗೆ ಮಾಡೋರು ಯಾರು, ಪಾತ್ರೆ ತಿಕ್ಕವರು ಯಾರು, ಪುರೋಹಿತರಾರು, ಈ 3 ಜನ ಫಿಕ್ಸ್ ಆದರೆ ಎಲ್ಲ ಫಿಕ್ಸ್ ಹೋಗ್ತಾನೆ. ಅದಕ್ಕೆ ಇಷ್ಟು ಆಗಿ ಅಡುಗೆ ಮಾಡೋರು ಹಾಕಿ ಅಲ್ಲಿ ಪಾತ್ರೆ ತಿಕ್ಕವರೇ ಇಲ್ಲಂಗಿದ್ರೆ ಯಾರು ತಿಕ್ಕಬೇಕು, ಯಜಮಾನ ತಿಕ್ಕಬೇಕು ಹೋಗಿ ಅಷ್ಟೇ. ಹೊರಗೆ ಹೇಳ್ತಾ ಇದ್ದಾರೆ ವಸುಗಳಿಗೆ, ಹೇಳಿದರು ನೀವೆಲ್ಲ ಸೇರಿ ಪಾತ್ರೆ ತಿಕ್ಕಬೇಕು, ಇದು ಸಾಮಾನ್ಯ ಅಲ್ಲ. ಇದು ಜ್ಞಾನಿಗಳಿಗೆ ಜ್ಞಾನ ಸಾಧನ ಅಂತ. ನಾವು ನಿತ್ಯವೂ ನಮ್ಮ ಮನಸ್ಸಿನಲ್ಲಿ ಶ್ರೀನಿವಾಸರ ಕಲ್ಯಾಣ ಮಾಡಬೇಕು. ಆ ಶ್ರೀನಿವಾಸ ಕಲ್ಯಾಣದಲ್ಲಿ ಇವರೆಲ್ಲರೂ ಇದ್ದಾರೆ, ಇವರೆಲ್ಲರಿಗೂ ಇದು ಕೊಡ್ತಾ ಇದ್ದಾನೆ ಭಗವಂತ. ನಮ್ಮ ದೇಹದಲ್ಲಿ ಇಂದ್ರಿಯಗಳೇ ಮನೆಗಳು, ಈ ಇಡೀ ಶರೀರವೇ ಉಪ್ಪರಿಗೆ 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 ಎಲ್ಲ ಇದೆ. ಎಲ್ಲ ಕಡೆ ದೀಪಗಳು ಹಚ್ಚೋದು ಚಂದ್ರದೇವರು, ವಿಶೇಷವಾಗಿರತಕ್ಕಂಥ ನಮ್ಮ ಮನಸ್ಸೆಂಬ ಪಾತ್ರೆಗಳು ಎಲ್ಲೆಲ್ಲಿ ಪಾತ್ರೆಗಳಿವೆ ಎಲ್ಲ ತಿಕ್ಕೋದು ಅಷ್ಟವಸುಗಳು, ಶುದ್ಧಿ ಮಾಡುತ್ತಾರವರು. ನಂತರ ವಿಶೇಷವಾಗಿ ದ್ರೋಣ ಪಾತ್ರಗಳು, ಊಟಕ್ಕೆಲ್ಲ ಪಾತ್ರೆಗಳು ಬೇಕಲ್ಲ, ದೊನ್ನೆಗಳು, ಅದಕ್ಕೆ ಗ್ರಹಗಳಿಗೆ ಹಿಡಿದು ನಿಮ್ ದೊನ್ನೆಗಳು ಬರ್ತಾ ಇವೆಲ್ಲ ಕೊಟ್ಬಿಡಿ ಅಂತೇಳಿ ದ್ರೋಣ ಪಾತ್ರಗಳು. ದ್ರೋಣ ಪಾತ್ರ ಅಂದ್ರೆ ಯಜ್ಞ ಪಾತ್ರಗಳು, ಅದಕ್ಕೆ ಗ್ರಹಗಳು, ನವಗ್ರಹ ದೇವತೆಗಳು ಅಂಥಾನುಗ್ರಹ ಮಾಡ್ತಾರೆ. ನಂತರ ವಿಶೇಷವಾಗಿ ಎಲ್ಲರೂ ಕೂಡ ಕೆಲಸ ಮುಗಿಸು ಕೂತ್ಕೊಂಡಿದ್ದಾನೆ. ಸ್ವಾಮಿ ನಮ್ದೆಲ್ಲ ಕೆಲಸ ಮುಗೀತು ಅಂದ್ರೆ ಬ್ರಹ್ಮದೇವರಂದ್ರು ಸ್ವಾಮಿ ಸ್ನಾನ ಕೇಳು, ಕುಲದೇವ ಪ್ರತಿಷ್ಠೆ ಆಗಬೇಕು, ಪುಣ್ಯಾಹ ಕರ್ಮಗಳಾಗಬೇಕು. ನಂತರ ವಿಶೇಷವಾಗಿ ಇಷ್ಟದೇವ ಪೂಜನ, ಕುಲದೇವ ಪ್ರತಿಷ್ಠ ಆಗಬೇಕು ಅಂತ ಹೇಳಿದಾಗ ಶ್ರೀನಿವಾಸ ರಮಾದೇವಿಯನ್ನು ನೆನೆಸ್ಕೊಳ್ತಾ ಇದ್ದಾನೆ, ಕಣ್ಣೀರು ಹಾಕ್ತಾ ಇದ್ದಾನೆ. ಯಾಕಪ್ಪ ನೀನೇ ಕಣ್ಣೀರು ಹಾಕ್ತಾ ಇದೀಯಾ ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲ ಎಲ್ಲಿರ್ತೀರಾ ಪ್ರಳಯಕಾಲದಲ್ಲಿ, ನಾನು ಹೊಟ್ಟೆಯಾಗಿರ್ತೀರಾ, ಆಕೆ ನನ್ನ ಜೊತೆಗಿರೋದು ಅಂತ ಹೇಳಿದಾಗ ಅವಾಗ ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ ಮೊದಲೇ ಹೇಳಬಾರ್ದ, ಮೊದಲೇ ಹಿಡಿದ ಕರೆಸ್ತಾ ಇದ್ವಲ್ಲ ಅಂತ ಹೇಳಿ ಸರಿಯಪ್ಪ. ಸೂರ್ಯದೇವನ ಕರೆದರು, ಯಾರ ಕಳಿಸ್ಬೇಕು, ಅದರಲ್ಲೂ ದೇವರ ಸೆಲೆಕ್ಷನ್ ನೋಡಿ, ಹೇ ಸೂರ್ಯ ನೀನು ಹೋಗಪ್ಪ ಶೃಗಾಲ ವಾಸುದೇವನ ಪಟ್ಟಣಕ್ಕೆ ಹೋಗಿ ಆಕೆನ ಕರ್ಕೊಂಡು ಬಾ. ಸೂರ್ಯದೇವರು ಹೇಳ್ತಾರೆ, ಹೇಗೆ ಕರ್ಕೊಂಡ್ಬರ್ಲಿ ಸ್ವಾಮಿ? ಅವಾಗ ಹೇಳ್ತಾ ಇದ್ದಾರೆ, ನೋಡು ನನ್ನ ಸ್ವಲ್ಪ ಮೈ ಹುಷಾರಿಲ್ಲ ಅಂತ ಹೇಳಿ ಕರ್ಕೊಂಡು ಬಾ. ನಿನಗ ಸರ್ವಜ್ಞ ಕಮಲಾಲಯ, ಆಕೆ ಸರ್ವಜ್ಞಳಯ್ಯ, ನಮಗೆ ನಿನಗೆ ರೋಗ ಇಲ್ಲ ಅಂತ ಗೊತ್ತು, ಆಕೆ ಗೊತ್ತಿಲ್ಲ ಏನಯ್ಯ, ಹೇಗ್ ನಂಬುತ್ತಾಳೆ, ಹೇಗ್ ಬರ್ತಾಳೆ? ಅವಾಗ ಹೇಳ್ತಾ ಇದ್ದಾರೆ ಶ್ರೀನಿವಾಸ, ನೋಡು ಮಮ ಮಾಯಾ ಮೋಹಿತಾಸ ಭವಿಷ್ಯತ್ ನ ಸಂಶಯ, ನನ್ನ ಮಾಯೆಯಿಂದ ಆಕೆಯೂ ಮೋಹಿತಳಾಗ್ತಾಳೆ, ಹೇಗ್ ಸಾಧ್ಯ ಇದು? ಮೋಹ ಅಂಬುದು ಬ್ರಹ್ಮದೇವರಿಗಿಲ್ಲ, ವಾಯುದೇವರಿಗಿಲ್ಲ, ಲಕ್ಷ್ಮೀ ದೇವಿಗಿಲ್ಲ, ಮೋಹ ಅಜ್ಞಾನ ಇಲ್ಲಲ್ಲ, ಹೇಗ್ ಬರುತ್ತೆ ಅಂದರೆ ದೇವರು ಈ ಅಜ್ಞಾನ ಅಥವಾ ಮೋಹ ಅಂದರೆ ಎರಡು ರೀತಿ, ಅಂದರೆ ಜ್ಞಾನವಿಲ್ಲದೆ ಇರದ್ದರಿಂದ ಮೋಹಾದಿಗಳು ಬರೋದೊಂದು, ಜ್ಞಾನ ಇದ್ದರೂ ದೇವರು ಹೇಳ್ತಾರೆ ಜ್ಞಾನಸ್ಫೂರ್ತಿ ಶ್ರಿಯೋಪಿ ಜ್ಞಾನಸ್ಫೂರ್ತಿ, ಭಗವಂತನಿಂದ ಲಕ್ಷ್ಮೀದೇವಿಗೂ ಜ್ಞಾನಸ್ಫೂರ್ತಿ, ಆಕೆಯಲ್ಲಿ ಜ್ಞಾನ ಇದೆ, ಅದು ದೇವರು ಮೇಲಕ್ಕೆ ಪ್ರಕಟ ಮಾಡಿದ್ರೆ ಗೊತ್ತಾಗುತ್ತೆ, ಆತ ಪ್ರಕಟ ಮಾಡಿಲ್ಲ ಏನೂ ಇಲ್ಲ. ಅದಕ್ಕೆ ಲಕ್ಷ್ಮೀದೇವಿಗೂ ಮೋಹ ಕೊಡುವ ತಾಕತ್ತು ದೇವರಿಗಿದೆ. ಮೋಹ ಅಂದ್ರೇನು? ಜ್ಞಾನ ಪ್ರಕಟ ಮಾಡುವುದು ನಿಲ್ಲಿಸ್ತಾನೆ, ಏನು ಬೇಕಾದ್ರೂ ಮಾಡಬಲ್ಲ. ಸರಿ, ಅದೇ ರೀತಿಯಲ್ಲಿ ಹಾಗೆ ಹೋದ್ರು, ನೋಡು ಆ ಬಾಗಿಲತ್ತು ನಿಂತ್ಕೋ, ನಿಂತುಕೊಂಡು ವಿಶೇಷವಾಗಿ ಹೇಳು ಏನಂತ, ನಿಶ್ಚೇತನೋದ್ಯ ಪತಿತೋ ಭರ್ತ ಜೀವತಿ ವಾನವ, ಏನು ಬಿದ್ದೋಗ್ಬಿಟ್ಟಿದ್ದಾನಮ್ಮ ನಿನ್ ಗಂಡ, ಬದುಕ್ತಾನೋ ಇಲ್ಲೋ ಅಂತ ಹೇಳು. ಅವಾಗ ಇಷ್ಟು ಹೇಳಿದಕ್ಕೆ ಆಕೆ ಎದ್ದು ಬಂದಂತೆ, ಅಯ್ಯೋ ಏನಯ್ಯಾ ಹೀಗೆ ಹೇಳಿದ್ಯಾ ಅಂತ ಹೇಳಿ, ಅಷ್ಟರೊಳಗೆ ಶ್ರೀನಿವಾಸ ಬರ್ತಾ ಇದ್ದಾಳಂತ ಗೊತ್ತಾಗಿ ಒಂದು ಭುಜ ಬ್ರಹ್ಮದೇವರ ಹೆಗಲಲ್ಲಿ, ಇನ್ನೊಂದು ಭುಜ ರುದ್ರದೇವರ ಹೆಗಲಲ್ಲಿ ಹಾಕಿ ನಿಂತುಕೊಳ್ತಾನೆ. ಹೇಗಾದ ಅಂದ್ರೆ ಬಡಕಲಾಗ್ಬಿಟ್ಟಿದ್ದಾನೆ, ಅಯ್ಯಪ್ಪ ಪೇಷಂಟ್ ತರ ಆಗ್ಬಿಟ್ಟಿದ್ದಾನೆ ನೋಡಿ, ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರಂತೆ, ಅಯ್ಯಪ್ಪ ಇದೇನು ಹೀಗಾದ. ಆತನ ನೋಡಿ ರಥದಿಂದ ಇಳಿದು ಬರ್ತಾ ಇದ್ದಾಳೆ ಕಿಂಚಿತ್ ದಾಸ ಮುಖ ಅಂಬುಜ, ನಗ್ತಾ ಇದ್ದಾಳೆ. ಏ ಶ್ರೀನಿವಾಸ ಎಷ್ಟು ಚೆನ್ನಾಗಿದೆಯಪ್ಪ, ನಾಟಕ ಆಡ್ತಾ ಇದೀಯ ಅಂತ ಬಂದು ನಮಸ್ಕಾರ ಮಾಡಿದ ಕೂಡಲೇ ಆಕೆ ತಲೆಯಲ್ಲಿ ಇಟ್ಟಿರ್ತಕ್ಕಂಥ, ಅಲ್ಲೇ ದೇವರ ಪೂಜಾ ಮಾಡಿದ್ದಾಳೆ ಆಕೆ, ತಲೆಯಲ್ಲಿ ಪುಷ್ಪ ಇಡೋದು ಅಲ್ಲಿರುವ ದೇವರ ಪೂಜಾ. ನರಸಿಂಹ ಇದ್ದಾನೆ ಶಿಖೆಯಲ್ಲಿ, ಎಲ್ಲರಿಗೂ ಆ ಪುಷ್ಪವೆಲ್ಲ ದೇವರ ಪಾದಕ್ಕೆ ಬಿತ್ತು ದೇವರನ್ನ ಆಲಿಂಗನ ಮಾಡಿಕೊಳ್ತಾ ಇದ್ದಾಳೆ. ಆಕೆ ಆಲಿಂಗನ ಮಾಡಿಕೊಂಡು ಕೂಡಲೇ ದಷ್ಟಪುಷ್ಟನಾಗ್ತಾ ಇದ್ದಾನೆ, ಚೆನ್ನಾಗ್ತಾ ಇದ್ದಾನೆ. ನಗ್ತಾ ಇದ್ದಾಳೆ, ಹೇಳ್ತಾ ಇದ್ದಾಳೆ, ಮಾಂ ಚ ಸಂಮೋಹಯತ್ಯೇವ ಗೋವಿಂದ ತವ ಮಾಯಾ ದುರತ್ಯಯ, ನನ್ನನ್ನು ಮೋಹಗೊಳಿಸುತ್ತೋ ಹರೇ ಕೃಷ್ಣ, ಏನಿಂಥ ಚಿತ್ರವಾದ ಕಾರ್ಯ ಮಾಡಿದ್ದಿ, ನಿನ್ನ ಮಾಯೆಯಿಂದ ಎಲ್ಲರೂ ಮೋಹಿತರಾಗ್ತಾರಯ್ಯ, ನನ್ನ ಕರೆಸಿದ ಕಾರಣವೇನು? ಶ್ರೀನಿವಾಸ ಹೇಳಿದ, ನೋಡು ರಾಮಾವತಾರ ಕಾಲದಲ್ಲಿ ನೀನು ಹೇಳಿದ್ದೀಯಲ್ಲ ವೇದವತಿಯನ್ನು ಮಾಡಿಕೋಬೇಕು ಅಂತ, ಆ ವೇದವತ್ಯಾಹ ವಿವಾಹಸ್ಯ ಸಂಪ್ರಾಪ್ತ ಕಾಲ ಯೇಷವೈ, ವೇದವತಿ ದೇವಿಯ ವಿವಾಹದ ಕಾಲ, ಅದಕ್ಕೆ ಬಂದಿದ್ದೇನೆ ಅಂತ ಹೇಳಿದಾಗ ರಮಾದೇವಿ ಹೇಳ್ತಾ ಇದ್ದಾಳೆ, ತಾಮಂಗೀಕುರು ಗೋವಿಂದ ವಿವಾಹ ವಿಧಿಪೂರ್ವಕಂ, ಅಪ್ಪ ನನ್ನ ಮಾತನ್ನು ಸತ್ಯ ಮಾಡಲಿಕ್ಕೆ ಹೀಗೆ ಬಂದಿಯನು ಮಹಾರಾಯ ಕೃಷ್ಣ, ಆಕೆನ ಸ್ವೀಕಾರ ಮಾಡು ಅಂತ ಹೇಳಿ ನಮಸ್ಕಾರ ಮಾಡಿದ್ದು. ನಂತರ ಆಕೆಯ ಜೊತೆಗೆ ಸೇರಿಕೊಂಡು ಶ್ರೀನಿವಾಸ ಕೂತ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಆನಂದ ಬಾಷ್ಪೇಣ ಸಮೃದ್ಧ ನೇತ್ರ, ಇದು ನೋಡಬೇಕ್ರಿ ನಾವು. ಅವ ತೋರಿಸಿದರೆ ಕೂತಿದ್ದಾನಂತೆ, ಎಲ್ಲರೂ ಸುತ್ತಿದ್ದಾರೆ, ಶ್ರೀನಿವಾಸ ಮಧ್ಯೆ ಕೂತಿದ್ದಾನೆ, ನೀಲಿ ಮೂರ್ತಿ ಪಕ್ಕದಲ್ಲಿ ಬಂಗಾರ, ಯಾರು ಲಕ್ಷ್ಮೀದೇವಿ. ಈತನ ಕಣ್ಣು ಮೊದಲ ದೊಡ್ಡದು, ಆ ಲಕ್ಷ್ಮೀದೇವಿ ಬಂದು ಕೂಡಲೇ ಆನಂದ ಜಾಸ್ತಿ ಆಯ್ತಂತ, ತನಗೆ ಆನಂದ ಆಗಿಬಿಟ್ಟು ಕಣ್ಣು ತುಂಬ ನೀರಿಟ್ಕೊಂಡಂತೆ ಹೇಳ್ತಾ ಇದ್ದಾರೆ. ಆನಂದ ಬಾಷ್ಪೇಣ ಸಮೃದ್ಧ ನೇತ್ರ, ಆ ಆನಂದ ನೀರು ಕಣ್ಣು ತುಂಬ ಬಂತ ತನಗೆ ಹೇಳ್ತಾರೆ. ಸು ಆನಂದ ಸಂವಿತ್ ಪರಿಪೂರ್ಣ ಗಾತ್ರ, ಜ್ಞಾನಾನಂದಮಯ ಪೂರ್ಣ ಬ್ರಹ್ಮೇಶ ಚಕ್ರಸ್ತುತ ಚರಿತ್ರ ತದಾ ಬಭು ವೇಂಕಟ ಶೈಲ ಮಿತ್ರ. ಅದ್ಭುತವಾಗಿ ಹೊಳಿತಾ ಇದ್ದ ಸ್ವಾಮಿ, ಅವನು ನಗ್ರು ಚೆನ್ನಾಗಿರ್ತಾನೆ, ಕಣ್ಣಲ್ಲಿ ನೀರು ಹಾಕಿರು ಚೆನ್ನಾಗಿರ್ತಾನೆ, ಎಷ್ಟು ಚೆನ್ನಾಗಿದ್ದಾನೆ ಸ್ವಾಮಿ ಎಂಬಲ್ಲಿಗೆ 11ನೇ ಅಧ್ಯಾಯವನ್ನ ಪೂರ್ಣಗೊಳಿಸಿದ್ರು. ಈಗ 5 ನಿಮಿಷಗಳ ಕಾಲ, 5 ಸ್ವಲ್ಪ, ಯಾಕೆ ಎಲ್ಲರೂ ವಯಸ್ಸಾದವರು ಎಲ್ಲರೂ ಕೂತಿರ್ತಾರೆ ಪ್ರವಚನಕ್ಕೆ. 5 ನಿಮಿಷ ಕಾಲ ಹಾಗೆ ಅಲ್ಲಾಡಿಸಿ ಮತ್ತೂ ಕೂಡೋಣ, ಮಿಕ್ಕ 12ನೆಯ ಅಧ್ಯಾಯವನ್ನು ಪೂರ್ಣಗೊಳಿಸೋಣ. ಸ್ವಾಮಿ ಮಾಡಿಸ್ತಾನೆ, ಶ್ರೀಕೃಷ್ಣ ಅರ್ಪಣಮಸ್ತು.